ಪಂಚಮ್ಯಾಂ ನಾಲ್ಕನೇ ಸಂಹಿತೆಯಲ್ಲಿ ಉಳಿದೆಲ್ಲ ದೇವತೆಗಳು ಹಾಗಿದ್ದಾರೆ. ಪಂಚಮ್ಯಾಂ ವಿರಿಂಚಃ ಪರಮಃ, ಪಂಚಮ ಸಂಹಿತೆಯಲ್ಲಿ, ಪಂಚಮ ಸಂಹಿತೆಯಲ್ಲಿ ಪರ ಅವರ ಬ್ರಹ್ಮದೇವರು ಈ ಕಡೆ ಇದ್ದಾರೆ, ಉಳಿದವರು ಆ ಕಡೆ ಇದ್ದಾರೆ, ಅದಕ್ಕೆ ಪರಾವರ ಸಂಹಿತ ಅಂತ ಹೆಸರಾಯಿತು. ಅವರ ಈ ಕಡೆ ಇದ್ದರೆ ಆ ಕಡೆ ಇದ್ದರೆ ಅವರ ಪರ, ಈ ಕಡೆ ಆ ಕಡೆ ಇದ್ದರೆ ಪರಾವರ. ಇತರೆ ಸರಸ್ವ ಸಂಹಿತಾಯಾಮ್ ಅವರಾಹ ಇತ್ಯರ್ಥ. ಅವರ ಪರ ಸಂಯೋಗ ಸಂಹಿತ ಅವರ ಪರ ಇತ್ಯುಕ್ತಂ. ಅವರ ಪರ ಸಂಯೋಗ, ಅವರ ಕಡಿಮೆ ದೇವತೆಗಳು ಪರ ಉತ್ತಮ ದೇವತೆಗಳು, ಅವರು ಸಂಹಿತೆಯಲ್ಲಿ ಈ ರೀತಿ ಇರೋದ್ರಿಂದ ಅದಕ್ಕೆ ಅವರ ಪರ ಅಂತ ಹೆಸರು. ಅಧುನಾ ಅವಮ ಪಂಥೌ ಪ್ರಥಮಾಯಾಮ್ ಸಂಹಿತಾಯಾಮ್ ವಾಮಭಾಗ ಗೋಲಕ್ಷ್ಮ್ಯಾಖ್ಯೋ, ವಾಮಭಾಗ ಗಹ ಮಾಡ್ಬೇಕಲ್ಲ, ಲಕ್ಷ್ಮ್ಯಾಖ್ಯೋ ಅವರಹ, ವಾಮಭಾಗ ಗೋ ಸ್ಪೇಸ್ ಕೊಟ್ಟು ಲಕ್ಷ್ಮ್ಯಾಖ್ಯೋ ಅವರಹ. ಪ್ರಥಮ ಸಂಹಿತೆಯಲ್ಲಿ ಈ ಕಡೆ ಲಕ್ಷ್ಮಿ, ಆ ಕಡೆ ನಾರಾಯಣ, ಅವರ ಪರ. ದ್ವಿತೀಯಾಯಾಮ್ ವಾಮಗೋ ವಿಷ್ಣು ಪರಮಃ, ದ್ವಿತೀಯ ಸಂಹಿತೆಯಲ್ಲಿ ಎಡಭಾಗದಲ್ಲಿ ವಿಷ್ಣು, ಬಲಭಾಗದಲ್ಲಿ ಮಹಾಲಕ್ಷ್ಮಿ, ಅದು ಪರಾವರ. ತಥಾ ತೃತೀಯಾಯಾಮ್ ವಾಮಗಃ ಸರ್ವದೇವತಾ ಸಮುದಾಯ ಅವರಹ. ತೃತೀಯ ಸಂಹಿತೆಯಲ್ಲಿ ಈಗೆಲ್ಲ ದೇವತೆಗಳು ಎಡಗಡೆ ಇದ್ದಾರೆ, ಅವರರು ಮುಂದ್ಗಡೆ ಶ್ರೇಷ್ಠ ದೇವತೆಗಳಿದ್ದಾರೆ, ಪರರು, ಅದಕ್ಕೆ ಅವರ ಪರ ಅಂತಾಯಿತು. ಚತುರ್ಥ್ಯಾಂ ನಾಲ್ಕನೇ ಸಂಹಿತೆಯಲ್ಲಿ ಸೈವ ಸರಸ್ವತ್ಯಾದಿ ದೇವ ಸಮುದಾಯ ಪರಮಃ, ಸರಸ್ವತ್ಯಾದಿ ದೇವ ಸಮುದಾಯ ಇದೆಯಲ್ಲ ಅದು ಆ ಕಡೆ ಇದೆ. ಪಂಚಮ್ಯಾಂ ವಾಮಗಃ ಶಿವೋ ಅವರಹ, ಇದರೇ ಸಂಹಿತೆಯಲ್ಲಿ ಎಡಭಾಗದಲ್ಲಿ ರುದ್ರದೇವರಿದ್ದಾರೆ, ಅವರು ಅವರರು. ಶಿವ ಅವರಹ ಇತಿ ವಾಮಗ ವಾಮಗ ಪಂಕ್ತಿ ಉಕ್ತ ಅವರ ಪರಭಾವಸ್ಯ ಕ್ರಮೇಣ ಅನುವೃತ್ತೇ ಇಯಂ ಸಂಹಿತ ಅವರ ಪರ ಇತಿ ಪ್ರಕಾರಾಂತರೇಣ ವ್ಯಾಚಷ್ಟೆ ಪ್ರಥಮಾಯಾಮ್ ಇತ್ಯಾದಿನಾ. ಈ ರೀತಿಯಲ್ಲಿ ಅವರ ಪರ ಅಂತ ಹೇಳೋದಕ್ಕೆ ಕಾರಣ ಏನೋ ಬಂದನ್ನು ತಿಳಿಸಿದರು. ನಾನು ಪ್ರಥಮ ನಿರ್ದಿಷ್ಟೋ ವಾಮಭಾಗ ಇತಿ ಸ್ಥಾನಚತುಷ್ಟಯೇ ದುಷ್ಟ ತನ್ಯಾಯೇನ ತೃತೀಯಾಯಾಮಗೋ ವಾಮಗ ತೃತೀಯಾಯಾಮ್ ವಾಮಗೋ ಅವರಹ ಇತಿ ವ್ಯಾಖ್ಯಾಯತೆ. ಇಂತು ತೃತೀಯಾಯಾಮ್ ತೃತೀಯಾಮಲ ತೃತೀಯಾಯಾಮ್ ವಾಮಗಃ ಪವಮಾನೋ ವರಹ ಉತ್ತಮ ಇತಿ ವ್ಯಾಖ್ಯೇಯಮಿತಿ ಚೇನ್ನ. ತಥಾಪೇ ತೃತೀಯಾಯಾಮ್ ತಥಾ ಪರ ಇತಿ ನಿರ್ದೇಶ ಪ್ರಸಂಗ. ಅದೇ ಪ್ರಶ್ನೆ ಹಾಕ್ಕೊಂಡ್ರು. ನಾನು ಪ್ರಥಮ ನಿರ್ದಿಷ್ಟ ನಿರ್ದಿಷ್ಟೋ ವಾಮಭಾಗ, ಪ್ರಥಮ ವಿಭಕ್ತಿಯಲ್ಲಿ ಹೇಳೋದು ವಾಮದಲ್ಲಿರೋದು, ತತ್ ಕಥಂ ತೃತೀಯ ಇತಿ ವಾಮನ ಚತುಷ್ಟ ಇತಿ ಸ್ಥಾನ ಚತುಷ್ಟಯೇ ದೃಷ್ಟಂ. ಈ ನಾಲ್ಕು ಸ್ಥಾನಗಳಲ್ಲೂ ಕೂಡ ಈ ರೀತಿಯ ವ್ಯವಹಾರ ಕಂಡಿದೆ. ತನ್ಯಾಯೇನ ಅದೇ ಯುಕ್ತಿ ಇಟ್ಕೊಂಡ್ರೆ ತೃತೀಯಾಯಾಮಪಿ ಮೂರನೇ ಸಂಹಿತೆಯಲ್ಲೂ ಕೂಡ ಪವಮಾನೋ ವಾಮಗಃ ಇತಿ ಪ್ರಾಪ್ತಂ. ಪವಮಾನ ವಾಯುದೇವರು ಎಡಭಾಗದಲ್ಲಿದ್ದಾರೆ, ಎಡಭಾಗ ಅಂದರೆ ಈ ಕಡೆ ವಾಕ್, ಆ ಕಡೆಗೆ ಪ್ರಾಣ, ವಾಕ್ ಪ್ರಾಣ ಸಂಹಿತ ಮೂರು ಭಾಗ ತಗೋಬೇಕು. ವಾಯುತ್ತವಿತಿ ವ್ಯಾಖ್ಯೇಯವಿತಿ ಚೇನ್ನ. ತಥಾತ್ವೇ ತೃತೀಯಾಯಾಮ್ ತಥಾ ಪರಃ ಇತಿ ನಿರ್ದೇಶ ಪ್ರಸಂಗಾತ್. ಪ್ರಶ್ನೆ ಏನಾಕೊಂಡಿದ್ದು ಅಂದರೆ ಪ್ರಥಮ ವಿಭಕ್ತಿಯಲ್ಲಿರೋದು ಎಡಭಾಗದಲ್ಲಿರಬೇಕು, ಉಳಿದು ಬಲಭಾಗದಲ್ಲಿರಬೇಕು ಅಂತ ಇದೆ, ಆ ರೀತಿ ಯಾಕೆ ಮಾಡ್ಕೋಬಾರದು ಅಂದರೆ ಹಾಗಲ್ಲ, ವಿಭಕ್ತಿ ಪ್ರಧಾನವಾಗಿ ವಿಚಾರ ಮಾಡಿಲ್ಲ ಅಂತ ಹೇಳಿ. ತಥಾತ್ವೇ ತೃತೀಯಾಯಾಮ್ ತಥಾ ಪರಃ ಇತಿ ನಿರ್ದೇಶ ಪ್ರಸಂಗ. ಆ ರೀತಿ ಹೇಳೋದಾಗಿದ್ದರೆ ತೃತೀಯ ಸಂಹಿತೆಯಲ್ಲಿ ಆ ರೀತಿ ಪರಾಪರ ವ್ಯತ್ಯಾಸ ಆಗ್ತಾ ಇತ್ತು, ಆ ಅರ್ಥ ಇಟ್ಕೊಂಡಿಲ್ಲ, ಆದ್ದರಿಂದ ಪ್ರಥಮ ನಿರ್ದಿಷ್ಟವಾದದ್ದು ವಾಮಭಾಗದ್ದು ಅಂತ ನಿಯಮ ಅಲ್ಲ ಅಂತ ತಿಳಿಸಿದೆ. ಪ್ರಥಮ ನಿರ್ದಿಷ್ಟಸ್ಯಾಪಿ ಪವಮಾನಸ್ಯ ದಕ್ಷ ಭಾಗಸ್ತತ್ವ ಸಂಭವ. ಆದ್ದರಿಂದ ಪ್ರಥಮ ವಿಭಕ್ತಿಯಲ್ಲಿ ಹೇಳಿದ್ರು ಕೂಡ ದಕ್ಷ ಭಾಗ ಅಂದರೆ ಬಲಭಾಗ, ವಾಮ ಅಂದರೆ ಎಡ, ದಕ್ಷ ಅಂದರೆ ದಕ್ಷಿಣ ಅಂದರೆ ಬಲ. ನಹಿ ಅನ್ಯತ್ರ ದರ್ಶನಂ ತನ್ ನಿಯಾಮಕ ಪ್ರಯೋಜಕತ್ವಾದಿತಿ ಜ್ಞೇಯಂ. ಆದ್ದರಿಂದ ಒಂದು ಕಡೆ ಏನಾದರೂ ಕಂಡ್ರೆ ಅದನ್ನು ನಿಯಮ ಮಾಡ್ಕೊಳ್ಳೋಕೆ ಹೋಗಬಾರ್ದು, ಎಲ್ಲ ಕಡೆ ಕಂಡಿದ್ರೆ ನಿಯಮ ಮಾಡ್ಕೋಬಹುದಾಗಿತ್ತು. ಅಲ್ಲೇನೆ ಒಂದು ವ್ಯತ್ಯಾಸ ಇರೋದ್ರಿಂದ ಪ್ರಥಮ ವಿಭಕ್ತಿಯಲ್ಲಿರೋದೇ ವಾಮ ಭಾಗದ್ದು, ಅದೇ ಅವರ ಅಂತ ಹೇಳೋದಕ್ಕೆ ಹೋಗಬಾರ್ದು. ಪ್ರಕಾರಾಂತರೇಣ ಅವರ ಪರತ್ವಂ ಉಪಪಾದ ಇತಿ ಅವರಾಧ್ಯಾಯಿತಿ. ಇನ್ನೊಂದು ರೀತಿಯಲ್ಲಿ ಅವರ ಪರ ಮದನ್ನು ಕೂಡಿಸ್ತಾ ಇದ್ದಾರೆ. ಯತ್ ಪರಮ ಯಸ್ಮಾದೇತಾಹ ಸರ್ವಾ ದೇವತಾಹ ಸಂಹಿತ ಅವರಾಧ್ಯಾಹ ವಿಷ್ಣುಪೇಕ್ಷೆಯ ಅವರ ಶ್ರೀರೇವ ಆದ್ಯಾಯ ಸಾಂತ ಅವರಾಧ್ಯಾಹ. ಅವರಾಧ್ಯಾಹ ಅನ್ನೋ ಪದ ಇದೆ. ಅವರಾಧ್ಯಾಹ ಅಂದ್ರೆ ಏನು? ಯತ್ ಯಸ್ಮಾತ್ ಸರ್ವಾ ದೇವತಾಹ ಸಂಹಿತ ಅವರಾಧ್ಯಾಹ ವಿಷ್ಣುಪೇಕ್ಷೆಯ ಅವರ ಶ್ರೀರೇವ ಆದ್ಯಾ. ಅವರ ಅಂದರೆ ಮಹಾ ನಾರಾಯಣಿಗಿಂತ ಕಡಿಮೆಯಾದವರು, ಲಕ್ಷ್ಮಿ ಅಂತ ಅರ್ಥ. ಅವರಾಧ್ಯರ ಒಂದು ಲಕ್ಷ್ಮೀ ಮೊದಲಾದವರು ಅಂತ ಅರ್ಥ. ರುದ್ರಾಪೇಕ್ಷೆಯ ಪರೋ ವಿರಿಂಚಃ ಅಥೋ ಯಾಸಾಂ ತಾಹ ಪರಾಂತಾಹ. ರುದ್ರಾಪೇಕ್ಷೆಯ ಪರಹ ಇನ್ನೇನಾಯ್ತು ಈಗ, ಅವರ ಅಂದರೆ ಕಡಿಮೆ, ಪರ ಅಂದರೆ ಶ್ರೇಷ್ಠ. ಅವರ ಶಬ್ದಕ್ಕೆ ಮಹಾಲಕ್ಷ್ಮಿ ಅಂತ ಅರ್ಥ ಮಾಡಿದರು, ಪರ ಅಂದರೆ ವಾಯುದೇವರು ಅಂತ ಅರ್ಥ ಮಾಡಿದರು. ನಿಜವಾಗ ಲಕ್ಷ್ಮೀದೇವಿ ಪರ ಅನ್ಬೇಕು, ಅವರ ಅನ್ಬೇಕು, ಯಾತಕ್ಕಂದ್ರೆ ಹಾಗಲ್ಲ. ಅವರ ಅಂತ ಹೇಳ್ಬೇಕಾದ್ರೆ ಯಾರ ದೃಷ್ಟಿಯಿಂದ ಅವರ? ನಾರಾಯಣ ದೃಷ್ಟಿಯಿಂದ ಅವರ ಅಂತ ಹೇಳಿದೆ. ಇವರು ಅವರೇ ಪರ ಅಂತ ಹೇಳಿದಾಗ ಯಾವ ದೃಷ್ಟಿಯಿಂದ ಪರ? ರುದ್ರಾದಿಗಳಿಗಿಂತ ಪರನೇ ಹೊರತು ಲಕ್ಷ್ಮಿಗಿಂತ ಪರ ಅಲ್ಲ. ಆದರೆ ಅವರ ಪರ ಅನ್ನೋದು ಯಾವ ಹೆಂಗ್ ದೃಷ್ಟಿಕೋನದಲ್ಲಿ ಹೇಳಿದ್ದಾರೆ ನೋಡ್ಕೋಬೇಕು. ಆ ದೃಷ್ಟಿಯಿಂದ ವಿವಕ್ಷಾ ಭೇದ ಇಲ್ದಾಗ ಮೆಕ್ಯಾನಿಕಲಿ ಅರ್ಥ ಮಾಡಬಾರದು ಅಂತ ಹೇಳಿದ್ರು. ತತಶ್ಚಾಪಿ ರುದ್ರಾಪೇಕ್ಷೆಯ ಪರೋ ವಿರಿಂಚೋ ಅಥೋ ಯಾಸಾಂ ತಾಹ ಪರಾಂತಾಹ ತತಶ್ಚ ತಸ್ಮಾದಪಿ ಹೇತೋ ಅವರ ಪರಾಹ ಪ್ರೋಕ್ತಾಹ ತತಶ್ಚ. ಆದ್ದರಿಂದ ತಸ್ಮಾದಪಿ ಹೇತೋ ಈ ಕಾರಣಕ್ಕೂ ಕೂಡ ಅವರ ಪರಾಹ ಪ್ರೋಕ್ತ, ಅವರ ಪರರೂಪ ವ್ಯವಹಾರ ಬಂದಿದೆ. ಶಬ್ದಶಾಸ್ತ್ರೇ ಪ್ರತ್ಯಾಹಾರ ಸಂಜ್ಞಾವತಿ ಭಾವ. ಶಬ್ದಶಾಸ್ತ್ರ ಅಂದರೆ ವ್ಯಾಕರಣ. ವ್ಯಾಕರಣದಲ್ಲಿ ಪ್ರತ್ಯಾಹಾರ ಸೂತ್ರಗಳು ಅಂತಿವೆ. ಅದರಲ್ಲಿ ಹೇಗೆ ವ್ಯವಹಾರ ಮಾಡ್ತಾರೋ ಹಾಗೆ ಎಂದು ದೃಷ್ಟಾಂತ ಕೊಟ್ಟುಬಿಟ್ಟು ಇಲ್ಲಿ ಪರಾವರಗಳನ್ನು ಈ ಸೆನ್ಸಲ್ಲಿ ಅರ್ಥ ಮಾಡ್ಕೋಬೇಕು. ಏವಂ ಸಂಹಿತಾಶಾಸ್ತ್ರೇ ಶಬ್ದಶಾಸ್ತ್ರ ವ್ಯಾಕರಣ, ಸಂಹಿತಾಶಾಸ್ತ್ರ ವೇದ. ಅಥ ಅವರ ಪರಶಬ್ದಾರ್ಥಂ ವ್ಯಾಖ್ಯಾಯ ಅರ್ಥಾಂತರಂ ದೂಷಯತಿ ನೈವೋಕ್ತಾಯಿ. ಈ ರೀತಿ ಇರೋ ಸರಿಯಾದ ಅರ್ಥ ಇದು. ಬೇರೆ ಭಾಷೆಕಾರರು ಬೇರೆ ಅರ್ಥ ಬರೀತಾರೆ, ಅದು ಸರಿಯಲ್ಲ ಅಂತ ಹೇಳಿದರು. ನೈವೋಕ್ತ ಇತಿ ಪ್ರಥಮ ಅವರ, ದ್ವಿತೀಯ ಪರ, ತೃತೀಯ ವರಾಹ, ಚತುರ್ಥಿ ಪರ, ಪಂಚಮಿ ಅವರ ಇತ್ಯೇವಂ ನೈವೋಕ್ತಾ ತಾ ಪರಾವರ ಇತ್ಯರ್ಥ. ಸ್ವರ್ಗರು ಅವರು ಹೇಳಿದತ್ತ ಪರದಲ್ಲಿ ಅರ್ಥ ಬಂದಿಲ್ಲ, ಈ ಅರ್ಥದಲ್ಲಿ ಹೇಳಬೇಕು. ಆ ಅರ್ಥ ಕಾಂಟ್ರಡಿಕ್ಷನ್ ಆಗುತ್ತೆ, ವಿವಕ್ಷಾಭೇದ ಇಟ್ಕೊಂಡ ಕಾಂಟ್ರಡಿಕ್ಷನ್ ಬರೋದಿಲ್ಲ. ಹಾಗೆ ಮಾಡಿದರೆ ಹಿಂದೆ ಹೇಳೋದಕ್ಕೆ ಮುಂದೆ ಹೇಳೋದು ವಿರೋಧ ಬರೋದ್ರಿಂದ ಅದು ಗ್ರಾಹ್ಯ ಅಲ್ಲ ಅಂತ ತಿಳಿಸಿದರು. ಅಭಿಮಾನೀತಿ ಸ್ವರ್ಗಲೋಕ ಶಬ್ದಂ ಶಿವೇ ನಿರುಚ್ಯ ದರ್ಶಯತಿ ಅಭಿಮಾನೀತಿ. ಸ್ವರ್ಗ ಮತ್ತು ಲೋಕ ಈ ಶಬ್ದಗಳನ್ನು ಶಿವವಾಚಕವಾಗಿ ಹಾಗೆ ಅರ್ಥ ಮಾಡಬೇಕು ಅಂತ ಹೇಳ್ತಾರೆ. ಲೋಕನಾಥ್ ದ್ಯೋತನಾಚ್ಯ ಲುಕ್ ಪ್ರಕಾಶೆ ಅಂತ ಹೆಸರು. ಲುಕ್ ಪ್ರಕಾಶೆ ಇಂಗ್ಲೀಷ್ನಲ್ಲಿ ಲುಕ್ ಅಂದರೂ ನೋಡು ಅಂತಲೇ ಅರ್ಥ, ಗೊತ್ತಾಯ್ತಾ? ಲುಕಿಯರ್ ಅಂತ ಹೇಳಿದಾಗ ತಿಳ್ಕೋ ಅಂತ ಅರ್ಥ, ಬರೀ ನೋಡೋರು ತಿಳ್ಕೋ ಅಂತ ಅರ್ಥ. ಅದೇ ರೀತಿ ಲುಕ್ ಪ್ರಕಾಶೆ, ಪ್ರಕಾಶ ಅಂದರೆ ದ್ಯೋತನ. ಲೋಕನಾಥ್ ದ್ಯೋತನಾಚ್ಯ ದ್ಯುಲೋಕ ಇತಿ ಶೇಷ. ಅದಕ್ಕೆ ರುದ್ರದೇವರಿಗೆ ಇಲ್ಲಿ ದ್ಯುಲೋಕ ಶಬ್ದದಿಂದ ರುದ್ರದೇವರನ್ನು ತಗೊಡ್ಬೇಕು. ಯಾತಕ್ಕೆ ಪ್ರಕಾಶಮಾನವಾದಂತಹ ವ್ಯಕ್ತಿತ್ವ ಹೊಂದಿರೋದ್ರಿಂದ, ವಿರೂಪಾಕ್ಷನಾಗಿರೋದು ಕಾರಣ. ಶಾಖಾಂತರೇ ದ್ಯುಲೋಕ ಶಬ್ದಸ್ಯ ಗ್ರಹಣಾತ್ ತದನುಸಾರೇಣ ಇದಂ ವ್ಯಾಖ್ಯಾನ. ಅರ್ಥ ಇಲ್ಲಿ ಯಾಕೆ ದ್ಯುಲೋಕಕ್ಕೆ ರುದ್ರದೇವರು ಅಂತ ಯಾತಕ್ಕೆ ಮಾಡಿದ್ದೀರಿ ಅಂದರೆ, ಶಾಖಾಂತರೇ ಇದೇ ವೇದ ಶಾಖೆಯ ಬೇರೊಂದು ಕಡೆಗೆ ರುದ್ರದೇವರು ಒಂದು ಸ್ಪಷ್ಟ ಉಲ್ಲೇಖ ಬಂದಿರೋದ್ರಿಂದ ಇಲ್ಲಿ ದ್ಯುಲೋಕಕ್ಕೆ ಅರ್ಥನೆ ಮಾಡಬೇಕು ಅಂತ ಹೇಳಿದ್ರು. ಶಾಖಾಂತರ ಅಂದ್ರೇನು? ವೇದಗಳ ಬೇರೊಂದು ಶಾಖೆ. ಉದಾಹರಣೆ ಭಗವದ್ಗೀತೆಯಲ್ಲಿ ಅಧ್ಯಾಯ ಅಂತಾರೆ ಇದ್ರೆ ಹಾವ ಹಾಗೆ, ಒಂದನೇ ಅಧ್ಯಾಯದಲ್ಲಿ ಒಂದು ಹೇಳಿ ಮೊನ್ನೆ ಹೇಳಿದಾಗ ಅಧ್ಯಾಯದಲ್ಲಿ ಬಂದಿರತಕ್ಕ ಪದಗಳಿಗೆ ಪರಸ್ಪರ ಏನಾಯ್ತಾಗ ಈ ಅರ್ಥದಲ್ಲಿ ಏನೇ ಅದೇ ಅರ್ಥ ತಗೊಳ್ಬೇಕು. ಉದಾಹರಣೆಗೆ 12ನೇ ಅಧ್ಯಾಯದಲ್ಲಿ ಅವ್ಯಕ್ತ ಅಂದರೆ ಏನು? ಅಕ್ಷರ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಅಂತ ಹೇಳಿದರು. ಏಚಾಪ್ಯಕ್ಷರ ಅವ್ಯಕ್ತಂ ತೇಷಾಂಕೆ ಯೋಗವಿತ್ತಮಾಹ ಅಂತ ಮೊದಲೇಶ್ವರ ಅರ್ಥ. ಅಕ್ಷರ ಶಬ್ದ ಮಹಾಲಕ್ಷ್ಮಿ ಅಂತ ಅರ್ಥ ಬಂದಿದೆ. ಅದಕ್ಕೆ ತಾವೇ ಪುರುಷ ಲೋಕೆ ಶರಶ್ಚ ಅಕ್ಷರ ಯೋಚ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಬಂದಿದ್ದ ಅರ್ಥ 15ನೇ ಅಧ್ಯಾಯದಲ್ಲಿ ಏನು ಹೇಳಬೇಕಾಗ ಲಕ್ಷ್ಮಿ ಅಂತ ಅರ್ಥ ಮಾಡಬೇಕು. ಯಾಕೆ ಶಾಖಾಂತರ ಇಲ್ಲಿ ದ್ಯುಲೋಕ ರುದ್ರದೇವರು ಇಲ್ಲಿ ಅರ್ಥ ಕೂಡುತ್ತೆ ಬಂದಿದೆ ಅಂತ ಹೇಳಿ ಸಮಾಖ್ಯ ಕೊಟ್ಟು ಹೇಳಿದರು. ಶಾಖಾಂತರೇ ದ್ಯುಲೋಕ ಶಬ್ದಸ್ಯ ಯಾವುದೇ ಒಂದು ಗ್ರಂಥ ಬೇರೆ ಬೇರೆ ಚಾಪ್ಟರ್ಗಳಲ್ಲಿ ಬಂದಾಗ ಆ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಬಂದಿರೋ ಪದಗಳನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಹಾಗೆ ವೇದ ಪುರಾಣಾದಿಗಳಲ್ಲಿ ಭಾಗಗಳು, ಮಹಾಭಾರತ ಆದರೆ ಪರ್ವಗಳು ಅಧ್ಯಾಯಗಳು, ರಾಮಾಯಣ ಆದರೆ ಕಾಂಡಾದಿಗಳು, ಭಾಗವತ ಆದರೆ ಸ್ಕಂದಾದಿಗಳು. ಆ ಸ್ಕಂದ ತಕ್ಕಂತೆ ಅರ್ಥ ಮಾಡ್ಕೋಬೇಕೆ ಹೊರತು ಬೇರೆ ಅರ್ಥವನ್ನು ತಗೊಳ್ಳೋದಕ್ಕೆ ಬರೋದಿಲ್ಲ. ಇಲ್ಲಿ ಆ ರೀತಿ ಬಂದಿದೆ, ರುದ್ರದೇವರು ಅಂತ ಅರ್ಥನೇ ಮಾಡಬೇಕು. ಏತತ್ ಉಪನಿಷತ್ ಅನುಸಾರೇಣತು ಅಭಿಮಾನಿ ಸ್ವರ್ಗಲೋಕಶ್ಚ ಸ್ವರ್ಗ ಇತ್ಯುಚ್ಯತೆ. ಅದೇ ಅಭಿಪ್ರಾಯದಲ್ಲಿ ಈ ಉಪನಿಷತ್ತಿನನುಸಾರವಾಗಿಯೇ ಸ್ವರ್ಗ ಶಬ್ದಕ್ಕೆ ದ್ಯುಲೋಕಾಭಿಮಾನಿ ಅಂತ ಅರ್ಥ, ರುದ್ರದೇವರು ಅಂತ ಅರ್ಥ. ಅಭಿಮಾನಿ ಅಭಿಮಾನ್ಯೆ ಅಭಿಮನ್ಯಮಾನಯೋ ಏಕಶಬ್ದವಾಚ್ಯತ್ವ. ಅಭಿಮಾನಿ ಮತ್ತು ಅಭಿಮನ್ಯಮಾನ ಎರಡನ್ನೂ ಒಂದೇ ರೀತಿ ಕಂಡುಬರುತ್ತೆ. ಕಾರ್ ಬಂತು, ಸ್ವಾಮಿಗಳು ಬಂದರು, ಗೊತ್ತಾಯ್ತಾ? ಕಾರ್ ಬಂತು, ಸ್ವಾಮಿಗಳು. ಕಾರ್ ಬಂತು ಅಂದ್ರೇನು? ಕಾರೇ ಬೇರೆ, ಸ್ವಾಮಿಗಳೇ ಬೇರೆ. ಆದರೆ ಅವತ್ತು ಯಾರು ಬರ್ತಿದ್ದಾರೆ ಅದರೊಳಗೆ? ಅದರಿಂದ ಎರಡರ್ಥನೂ ಒಂದೇ. ಕಾರ್ ಬಂತು ಅಂದರೆ ಮೃದ ಬಂತಲ್ಲ, ಮೃದ ಬ್ರವೀತಿದ್ದಾಗ ಅರ್ಥ ಮಾಡಬೇಕು. அபிமன்யமானே அபிமன்யமான. அபிமானி அந்தரேனோ சம்பந்தப்பட்டந்த சேதன, அபிமன்யமான அந்தரேனோ சம்பந்தப்பட்டந்த தத்துவ. தத்துவ அம்பது அபிமன்யமான. அபிம தேவத்தேன அந்த கரீத்தார் அபிமானி அந்த கரீவர். சாமான்யவாகி விவகார மாதிரி சார் பந்தோ சார் பந்தோ அந்த சார் அதே பந்த ஹேங் பர்த்ததே சார் தரோன் பருசன் பந்த அந்த அர்த்தம். அது சார் தவன் பார்த்து அவனு கரையே சார் ஒன்று தவன் கருதுறே அவனு கரையே சார் அந்த சார் தவன் பார்த்ததுக்கு அர்த்தம். அபிமானி அபிமன்யமான எரடு கூட ஆ சமயத்தில் ஏனந்த அர்த்தம் அதுக்கே எரடு கூட ஏனந்த அர்த்தம் மாடுத்தாரு அந்த ஏக சப்த வாச்சியத்துவ ஒந்தே சப்தத்திலிருந்து ஹேளோ சாஸ்திரிய பிரக்ரியே தோஷ அல்ல. யத்வா ஸ்வஹ விஷ்ணு இல்லந்து பிரசித்த சேர் ஸ்பீக்ஸ் இத்தியாதிகளில் பாலஸ் பிரசித்த ಈ ಚೇರ್ ಮಾತಾಡುತ್ತೆ ಅಂತ ಕೇಳಿದ್ರೆ ಅಲ್ಲಿ ಹೇಳಿ ವಿತ್ ಪರ್ಮಿಷನ್ ಆಫ್ ದಿ ಚೇರ್ ಅಂತ. ವಿತ್ ಪರ್ಮಿಷನ್ ಆಫ್ ದಿ ಚೇರ್ ಅಂದ್ರೆ ಚೇರ್ ಪರ್ಮಿಷನ್ ಕೊಡೋದು ಇವರಿಗೆ, ಚೇರ್ ಪರ್ಸನ್ ಅಂತ. ಯದ್ವಾ ಸ್ವಹ ವಿಷ್ಣು ತದ್ಗತೋ ವಾಯು ತದ್ಗೋ ಮುಕ್ತ ಸದಾಶಿವ. ಅಥವಾ ಸ್ವಶಬ್ದಕ್ಕೆ ಸ್ವರ್ಗ ಇದೆಯಲ್ಲ, ಸ್ವರ್ಗ. ಸ್ವಹ ಅಂದ್ರೆ ವಿಷ್ಣು, ಯಾಕೆ ಪರಹ ಸ್ವಹ ಹರಿಹಿ ಉದ್ದಾಮ ದೇವರ ಸ್ಪೆಷಲ್ ನೇಮ್ಗಳವೆಲ್ಲ. ಸ್ವ ಅಂದರೆ ಸ್ವತಂತ್ರ ಅಂತ ಅರ್ಥ. ಅದು ಸ್ವಹ ಅಂದರೆ ವಿಷ್ಣು. ತದ್ಗತೋ ವಾಯು, ತದ್ಗತೋ ವಾಯು. ಸದಾಕಾಲ ವಿಷ್ಣುವಿನ ಸ್ಮರಣೆ ಮಾಡಿಕೊಂಡಿರೋದು ಯಾರು ಅಂದರೆ ವಾಯುದೇವರು. ತದ್ಗೋ ಅವರನ್ನ ಆಶ್ರಯಿಸಿರೋ ಸ್ವರ್ಗ, ಅವರನ್ನ ಆಶ್ರಯಿಸಿರೋದು ಯಾರು ಅಂದರೆ ರುದ್ರದೇವರು. ಈ ರುದ್ರದೇವರು ಯಾರು ರುದ್ರದೇವರು ಅಂತ ಮಾಡಬೇಕು, ಸಂಸಾರ ಅವಸ್ಥೆಯಲ್ಲಿರೋರನ್ನಲ್ಲ, ಮುಕ್ತ ಅವಸ್ಥೆಯಲ್ಲಿ. ಮುಕ್ತ ಸದಾಶಿವ, ಮುಕ್ತ ಸದಾಶಿವ ಅಂದರೆ ಯಾರು, ಶೇಷದೇವರು ಅಂತ. ಮುಕ್ತ ಮುಕ್ತಿಯಲ್ಲಿ ಯಾರಿಲ್ಲ, ರುದ್ರದೇವರಿಲ್ಲ, ಶೇಷದೇವರಿದ್ದಾರೆ. ರುದ್ರದೇವರು ಏನಾಗಿ ಬರ್ತಾರೆ, ಶೇಷದೇವರೇ ಮುಕ್ತರಾಗ್ತಾರೆ. ಅತಃ ಸ್ವರ್ಗ ಇತಿ ಛಾಂದೋಗ್ಯ ಭಾಷ್ಯ ವಚನಾತ್. ಆಚಾರ್ಯ ವಿಷಯವನ್ನು ಇಲ್ಲಿ ಹೇಳಿಲ್ಲ, ಛಾಂದೋಗ್ಯ ಭಾಷ್ಯದಲ್ಲಿ ಹೇಳಿದ್ದಾರೆ. ಅದು ತಕ್ಕ ಹೇಗೆ ಶಾಖಾಂತರ ಅಂತ ಅರ್ಥ ಮಾಡಿಕೊಂಡಿವೋ, ಭಾಷ್ಯಾಂತರದಿಂದ ಅರ್ಥ ಮಾಡಿಕೊಂಡ್ರು. ಸ್ವತಂತ್ರ ವಿಷ್ಣು, ವಿಷ್ಣು ವಿಷ್ಣುರಥ ವಾಯುಗತತ್ವ ಕೊಟ್ಟರ್ಥ. ಸ್ವತಂತ್ರ ವಿಷ್ಣುರಥ ವಾಯುಗತತ್ವಾತ್ ಸ್ವರ್ಗ ಸರ್ವಸ್ಯ ಲೋಕನಾತ್ ಅವಲೋಕನಾತ್ ಲೋಕ ಇತಿ ವ್ಯಾಖ್ಯೇಯಂ. ಇಲ್ಲಿ ಇಲ್ಲಿ ಪ್ರಸಂಗ ಬಂದಿದ್ದೇನೋ, ಸಂಹಿತಾದಿ ಶಬ್ದ ಬಂದಿದೆ ಈಗ. ದ್ವಿಲೋಕ ಇತ್ಯಾದಿ ಸಂಹಿತಾ ಶಬ್ದ ಬಂದಾಗ ತಗೋಬೇಕು, ಎಲ್ಲ ಕಡೆ ಅಲ್ಲ. ಇಲ್ಲಿ ಅವರವರ ಸಂಹಿತ ಅಂತ ಹೇಳೋದು ಕೊಟ್ಟಿದ್ದಾರೆ, ಈ ಪ್ರಸಂಗದಲ್ಲಿ ಹೇಳ್ತಾ ಇದ್ದು, ಬೇರೆ ಕಡೆ ಅಲ್ಲ ಅದು. ಈ ಪ್ರಸಂಗದಲ್ಲಿ ತಗೊಳ್ಬೇಕು, ಬೇರೆ ದೇವತೆಗಳಲ್ಲ, ರುದ್ರದೇವರು ವಿವಕ್ಷಿತರಾದವರು ಅಂತ ಅರ್ಥ. ರುದ್ರದೇವರು ಅಂತ ದ್ವಿಲೋಕಕ್ಕೆ ಹೇಗೆ ಅರ್ಥ ಮಾಡಿದ್ರಿ ಅಂದರೆ, ವಿಶೇಷ ಪ್ರಕಾಶ ಕೊಡ್ತಾರಾದ್ರಿಂದ. ಆ ಅರ್ಥ ಸುಮ್ಮನೆ ಅರ್ಥ ಮಾಡ್ತೀರಾ ಅಂದರೆ, ಶಾಖಾಂತರ ಹೇಳಿದೆ ಅಂತ ಹೇಳಿದರು. ಈಗ ಒಂದಕ್ಕೊಂದು ಲಿಂಕ್ ಕೊಟ್ಬಿಟ್ಟು ಉಪನಿಷತ್ ಯಾವಾಗಲೂ ಹೇಳೋದು ಹಾಗೇನೆ. ಉಪನಿಷತ್ ಏನದು, ರಹಸ್ಯ. ಎಕ್ಸಾಮಲ್ಲಿ ರಿಜಿಸ್ಟ್ ನಂಬರೇ ಕೊಡ್ತಾರೆ ಹೊರತು ನೇಮ್ ಸಾಕೋದಿಲ್ಲ. ಅಲ್ಲಿ ಹೇಳೋ ಕಾರಣನೇ ರಿಜಿಸ್ಟ್ ನಂಬರ್ ಎಷ್ಟೊಂದು, ರಿಸಲ್ಟ್ ನೋಡ್ಕೊಂಬಿನಿ ಅಂದರೆ ಹೆಸರು ಹೇಳೋದು ರಿಜಿಸ್ಟ್ ನಂಬರ್ ಎಷ್ಟು ಅಂತ ಕೇಳಿದೆ. ಅದು ಹೇಳೋ ರೀತಿಯೇ ಹಾಗೆ. ಉಪನಿಷತ್ತುಗಳು ಯಾವಾಗಲೂ ಯಾವ ರೀತಿ ಮಾತಾಡೋದು, ಗೂಢ ಭಾಷೆಯಲ್ಲೇ ಮಾತಾಡೋದ್ರಿಂದ ಅದನ್ನು ಬಿಟ್ಟು ಅರ್ಥ ಮಾಡಿಕೊಟ್ರೆ ತಪ್ಪಾಗುತ್ತೆ. ಸಾ ಯದಿ ಪರೇಣವ ಉಪಸೃತಃ, ಅದಿಷ್ಟು ಒಂದು ಭಾಗ ಮುಗಿತು. ಸಾ ಯದಿ ಪರೇಣವ ಉಪಸೃತಃ ಸ್ವೇನವ ಅರ್ಥೇನ ಅಭಿವ್ಯಾಹಾರೇತ್ ಅಭಿವ್ಯಾಹರ್ಷನ್ ಏವ ವಿದ್ಯಾತ್ ದಿವಂ ಸಂಹಿತಾಗಮತ್ ವಿದುಷಾಂ ದೇವಾನಾಂ ಏವಂ ಭವಿಷ್ಯತೀತಿ ಶಶ್ವತ್ ತಥಾ ಸ್ಯಾತ್. ಸಾ ಯಹ ಏವಮೇತಾಂ ಸಂಹಿತಾಂ ವೇದ ಸಂಧೀಯತೆ ಪ್ರಜಯಾ ಪಶುಭಿಃ ಯಶಸಾ ಬ್ರಹ್ಮವರ್ಚಸೇನ ಸ್ವರ್ಗೇಣ ಲೋಕೇನ ಸರ್ವಮಾಯುರೇತಿ. ಇಷ್ಟು ಹೇಳಿ. ಯಾವುದು ಯಾವುದು ಇಲ್ಲೇ ಎಕ್ಸಸ್ ಬಂದಿದೆ ಈಗಾಗಲೇ, ಈಗ ಇಪ್ಪತ್ತು ಬಂದಿದೆ ಇಲ್ಲೇನೆ. ಅಲ್ಲೂ ಕೂಡ ಕೆಲಸ ಎಲ್ಲ ಅನೇಕೂ ಮಾಡಿದ ರಿಪೀಟ್ ಆಗುತ್ತೆ. ಅದ್ರ ಫಲ ಏನು ಅಂದರೆ ಹೇಳಿದ್ದಾರೆ, ಪಶು ಅವ ಯಶಸ್ಸು ಬ್ರಹ್ಮವರ್ಜಸ್ಸು ಪ್ರಜಾ ಸ್ವರ್ಗ ಸರ್ವಮಾಯು. ಇದಕ್ಕೆಲ್ಲ ಅರ್ಥ ಹೇಳಿಬಿಟ್ಟಿದ್ದ. ಸರ್ವಮಾಯು ನಚ ಪುನರಾವರ್ತತೆ ರಚ ಪುನರಾವರ್ತತೆ ಸ್ವರ್ಗೇಣ ಲೋಕೇನ ವೈಕುಂಠ ಲೋಕ ಬ್ರಹ್ಮರ್ಜಸ್ ಅಂತ ಹೇಳಿದ್ರೆ ಅಪರೋಕ್ಷ ಜ್ಞಾನಿಯ ತೇಜಸ್ಸು, ಭಗವಂತ ಅನುಗ್ರಹದಿಂದ ಬರತಕ್ಕಂಥ ವಿಶೇಷವಾದ ಕಾಂತಿ. ಯಶಸ್ಸು ಅಂತ ಹೇಳಿದರೆ ದಿಕ್ಕುಗಳಲ್ಲಿ ಹರಡತಕ್ಕಂಥ ಕೀರ್ತಿ. ಪಶು ಅಂತ ಹೇಳಿದರೆ ಧಾನ್ಯಾದಿ ಸಂಪತ್ತು ಗೋವುಗಳು. ಪ್ರಜೆ ಅಂತ ಹೇಳಿದರೆ ಜ್ಞಾನ. ಅದೆಲ್ಲ ಅರ್ಥ ಹೇಳಿರೋದ್ರಿಂದ ಮತ್ತೆ ಮತ್ತೆ ಹೇಳೋದಿಲ್ಲ. ವಾಕ್ ಸಂಹಿತ ಇತಿ ಪಂಚಾಲ ಚಂಡೋ ವಾಚ ವೈ ವೇದಾಹ ಸಂಧೀಯಂತೆ ವಾಚ ಛಂದಾಂಸಿ ವಾಚ ಮಿತ್ರಾಣಿ ಸಂದಧತಿ வாசா சர்வாணி பூதானி அதோ வாகேவ இதம் சர்வமிதி தத் யத்ர ஏததீதே வா பாஷதே வா வாசி ததா பிராணோ பவதி வாக் ததா பிராணம் ரேழ்ஹி அதா யத்ர துஷ்ணீம் வா பவதி ஸ்வபிதி வா பிராணே ததா வாக் பவதி பிராணஹ ததா வாசம் ரேழ்ஹி தாவன்யோன்யம் ரீழ்ஹோ வாக் வை மாதா பிராண புத்திர ததபி ஏதத்ருஷிணா உக்தம். ஏகசுபர்ணஹ சசமுத்ரமாவிவேஷ சாயிதம் விஸ்வம் புவனம் விசஷ்டே தம் பாகேன மனசா அபஸ்யம் அந்திதஸ்தம் மாதா ரேழ்ஹி சவு ரேழ்ஹி மாதரமிதி சஹாயஹ ஏவமேதாம் சம்ஹிதாம் வேத சந்தீயதே ப்ரஜயா பசுபிர்யசசா ப்ரஹ்மவர்ச்சசேனா ஸ்வர்கேண லோகேன சர்வமாயுரேதி. ஒந்தொந்து வித்யகு பிரத்யேக பிரத்யேக ஃபலஸ்ருதி ஹேளிது. ಇವತ್ತು ಉದಾಹರಣೆ ವಾಯುಸ್ತುತಿಯ ಪ್ರತಿಯೊಂದು ಪದ್ಯದ ಪುರಸ್ಸರಣೆಗೂ ಪ್ರತ್ಯೇಕ ಫಲ ಹೇಳ್ತಾರೆ, ಹಾಗೆ ಪ್ರತಿಯೊಂದಕ್ಕೂ ಫಲ ಹೇಳ್ತಾ ಇದ್ದಾರೆ. ಯದಿ ಬ್ರೂಯಾನ್ ಮಂತ್ರಮೇತಮಥಾಪಿ ವಾ ಆತ್ಮಾರ್ಥೇತ ಪರಾರ್ಥ ಪರಾರ್ಥೇ ವಾ ಚಿಂತೆಯೇವ ಮಂಜಸಾ. ಒಂದು ವಿಶೇಷ, ಯದಿ ಸ ಯದಿ ಪರೇಣ ವಾ ಉಪಸೃತ ಸ್ವೇನ ವಾ ಅರ್ಥೇನ ಅಭಿವ್ಯಾಹರೇತ್. ಈ ಮಂತ್ರ ಜಪವನ್ನು ತನ್ನಗೋಸ್ಕರ ಬೇಕಾದ್ರೂ ಮಾಡ್ಕೋಬಹುದು, ಇನ್ನೊಬ್ಬರ ಕಲ್ಯಾಣಕ್ಕೋಸ್ಕರ ಬೇಕಾದ್ರೆ ಹೇಳಬಹುದು. ಯದಿ ಬ್ರೂಯಾತ್ ಮಂತ್ರಂ ಏತಂ ಅಥಾಪಿ ವಾ ಆತ್ಮಾರ್ಥೇವ ಪರಾರ್ಥೇವ. ಆತ್ಮಾರ್ಥೇ ತನಗೋಸ್ಕರ, ಪರಾರ್ಥೇ ಇನ್ನೊಬ್ಬರಿಗೋಸ್ಕರವಾಗಿ. ಚಿಂತೆಯೇ ದೇವ ಮಂಜಸ, ಈ ಅವರ ಪರ ಇತ್ಯಾದಿ ಚಿಂತನೆಯನ್ನು ಇದೇ ಕ್ರಮದಲ್ಲಿ ಮಾಡಬೇಕೆ ಹೊರತು ಬೇರೆ ಅಲ್ಲ. ಉದಾಹರಣೆ, ದೇವ್ರ ಪೂಜೆ ಮಾಡೋದಕ್ಕೆ ಹೋಗ್ತಾ ತನ್ನ ಮೇಲೆ ದೇವ್ರ ಪೂಜೆ ಮಾಡ್ತಾರೆ, ಏನು ಮಾಡಬೇಕಾಗ? ತನ್ನ ಬಿಂಬರೂಪಿಯಾದ ಪರಮಾತ್ಮ ಚಿಂತನೆ ಮಾಡಬೇಕು. ಬೇರೆಯವನ್ನೇ ದೇವ್ರ ಪೂಜೆ ಕರೀತಾರೆ, ಆ ತನ್ನ ಬಿಂಬರೂಪ ಮಾಡಾಗಿಲ್ಲಾಗ ಏನು ಮಾಡಬೇಕಾಗ? ಹಗಲಾದರೆ ಸೂರ್ಯ, ರಾತ್ರಿ ಆದರೆ ಚಂದ್ರ, ಕೃಷ್ಣಪಕ್ಷ ಆದರೆ ಅಗ್ನಿ. ಮೂರು ಭಾಗ, ಈ ಕೃಷ್ಣಪಕ್ಷದಲ್ಲಿ ಚಂದ್ರ ಇರೋದಿಲ್ಲ, ಆದ್ದರಿಂದ ಏನು ಮಾಡಬೇಕು? ಅಲ್ಲಿ ಅಗ್ನಿ. ಮೂರು ಭಾಗದ ಹಗಲು ಪೂಜೆ, ರಾತ್ರಿ ಪೂಜೆ ಯಾವಾಗ ಬರುತ್ತೆ? ಉತ್ತಾನ ದ್ವಾದಶಿ ಇತ್ಯಾದಿ ಪ್ರಸಂಗ ಬಂತು ಆ ಸಮಯದಲ್ಲಿ. ಅದೇ ರೀತಿಯಲ್ಲಿ ಹಗಲು ಪೂಜೆ ಅಂತೂ ಸರಿನೇ ಸರಿ. ಅಥವಾ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾನೆ, ಅವಾಗ ಏನು ಮಾಡಬೇಕು? ಅಲ್ಲೂ ಕೂಡ ಹಾಗೆ ತನ್ನ ಬಿಂಬರೂಪಿ ಆರಾಮನೆ ಆವಾಹನೆ ಮಾಡಾಗಿಲ್ಲ. ಅದಕ್ಕೆ ಬಂದಿರೋ ಜನಗಳಿಗೆಲ್ಲ ಸಂಬಂಧಪಟ್ಟಿದ್ದಾದ್ರಿಂದ ಅಲ್ಲಿಂದ ಆವಾಹನೆ ಮಾಡಬೇಕು. ಅರ್ಥ ಆಯ್ತಾ? ಈಗ ಬಿಂಬರು ಪರ್ಸನಲ್ ಲೆಟರ್ ಬರೆಯೋದು ಬೇರೆ, ಆಫೀಸ್ ಲೆಟರ್ ಬರೆಯೋದು ಬೇರೆ. ಪರ್ಸನಲ್ ಲೆಟರ್ ಸೀಲ್ ಗೀಲ್ ಯಾಕೆ ಹಾಕ್ಬೇಕು? ಅದಕ್ಕೆಲ್ಲ ಬೇಕಾಗಿಲ್ಲ. ಅದಕ್ಕೆ ಅದಕ್ಕೇನು ಬೇಕು? ಆಫೀಸ್ ಲೆಟ್ರಿಗೆ ಮಾತ್ರ ಏನಾಗಬೇಕು? ಸೀಲಲ್ಲೇ ಹೋಗಬೇಕು. ಆ ಕ್ರಮದೊಳಗೆ ಉಪಾಸನೆ ಮಾಡೋ ಕ್ರಮದಲ್ಲಿ ಒಂದು ಇದಿದೆ, ಆದರೆ ಆವಾಹನ ಮಾಡಬೇಕಾದ್ರೆ ಪೂಜೆ ಮುಂದಿನ ಕ್ರಮ ಎಲ್ಲ ಒಂದೇ. ಧ್ಯಾನ ಷೋಡಶ ಉಪಚಾರ ಕೂಡ ಒಂದೇ ಆದರೂ ಕೂಡ ಆವಾಹನ ಎಲ್ಲಿಂದ ಮಾಡಬೇಕು ಅಂತ ರಿಫರ್ ಆಗುತ್ತೆ. ಆ ರೀತಿಯಲ್ಲಿ ವಿದ್ವಾಂಸೋ ದೇವತಾ ಯಸ್ಮಾತ್ ಸಮ್ಯಕ್ತೇನ ಮಹತ್ಫಲಂ. ಈ ರೀತಿ ಯಾರ್ಯಾರು ತಿಳ್ಕೊಂಡು ಮಾತಾಡ್ತಾರೋ ದೇವತೆಗಳು ವಿಶೇಷ ಫಲ ಕೊಡ್ತಾರೆ ಅವರಿಗೆ. ತೇಷಾಮೇವ ಹರಿಶ್ಚೈವ ಸಂಹಿತಾರೂಪಕ ಪ್ರಭು, ತೇಷಾಮೇವ ಹರಿಶ್ಚೈವ ಸಂಹಿತಾರೂಪಕ ಪ್ರಭು. ಆಮೇಲೆ ಅದೇ ರೀತಿ ಪರಮಾತ್ಮ ಅವರಿಗೆ ಸಂಹಿತಾರೂಪಕರಾದ ಪರಮಾತ್ಮ ವಿಶೇಷ ಅನುಗ್ರಹವನ್ನು ಮಾಡ್ತಾರೆ. ಅಗಮದ್ದೇವಲೋಕಂ ಹಿ ಕರ್ತುಂ ದೇವೇಶ್ವ ಅನುಗ್ರಹಂ ಇತಿ ಚಿಂತಯತಸ್ತೇಷಾಂ ಪ್ರಸಾದಾತ್ ಫಲಮಂಜಸ. ಪಂಚಾಲ ಚಂಡೋ ವಾಚಂತು ಬ್ರಹ್ಮಾಣಿ ಹಿ ಸರಸ್ವತಿ. ಪಂಚಾಲ ಚಂಡ ಅಂತ ಒಬ್ಬ ಮುನಿ, ಅವ್ರು ಹೇಳಬೇಕಾದ್ರೆ ಇನ್ನೊಂದು ಕ್ರಮದಲ್ಲಿ ಹೇಳಿದರು. ಇಷ್ಟು ಜನ ಅನೇಕ ಪ್ರಕಾರಗಳಾಯ್ತಲ್ಲ, ಇನ್ನೊಂದು ಪ್ರಕಾರದಲ್ಲಿ ಪಂಚಾಲ ಚಂಡ ಅಂತ ಮುನಿ ಹೇಳ್ತಾರೆ ಅಂತೇಳಿ ಅವರದನ್ನು ಕೊಡಿಸ್ತಾರೆ. ಅವ್ರು ಹೇಳೋದು ಸರಿಯಾಗಿದೆ, ವಿವಕ್ಷಾಭೇದ ಅಂತ ಮತ್ತೆ ಹೇಳ್ತಾರೆ. ಮನ್ಯತೆ ಯಸ್ಯ ಪುತ್ರವಚ್ಚ ದೇವಂ ನಾರಾಯಣಂ ಪ್ರಭುಂ ವೇದೈಹಿ ವ್ಯಜ್ಯತೆ ವಿಷ್ಣು ಸಾಚಾತ್ ವೇದಾಭಿಮಾನಿನಿ. ಪ್ರಾಣಸ್ಥೋ ಭಗವಾನ್ ವಿಷ್ಣು ಪ್ರಾಣನಾಮ ಪ್ರಣೇತೃತಃ ಬ್ರಹ್ಮಣೋಪಿ ಪಿತಾ ನಿತ್ಯಂ ಭಗವಾನ್ ಪುರುಷೋತ್ತಮಃ ಉಪಚರ್ಯತೆ ತು ಪುತ್ರ ಇತಿ ವೇದೈರ್ಯದ್ವ್ಯಜ್ಯತೆ ಹರಿಹಿ. ಸಾ ದೇವಿ ಸಂಹಿತಾ ನಾಮ್ನಿ ವಾಚ್ಯೋ ಅಶ್ಯಾ ವಿಷ್ಣುರೇ ವಹಿ. ಅವ್ರ ಮಾತು ಏನರ್ಥ ಅಂಬೋದನ್ನು ಬಿಡಿಸ್ತಾರೆ ಪಂಚಾಲಚಂಡರು. ವಾಕಷ್ಟೇ ಸಂಹಿತೆ ಅಂತ ಹೇಳಿಬಿಟ್ರು, ಅದಕ್ಕೇನರ್ಥ ಅಂಬೋದನ್ನು ಬಿಡಿಸಿ ಹೇಳ್ತಾ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಆ ಅರ್ಥದಲ್ಲಿ ಸರಿಯಾಗಿದೆ ಅಂತ ಹೇಳ್ತಾರೆ, ಅದರ ಅರ್ಥ ತಿಳಿಸ್ತಾರೆ. ಸಾ ಯದಿ ಪರೇಣ ವಾ ಉಪಸೃತ ಸ್ವೇನ ವಾ ಅರ್ಥೇ ನಾ ಅಭಿವ್ಯಾಹರೇದಿತ್ಯತ್ರ ಕರ್ಮ ಅಧ್ಯಾಹಾರ ಪೂರ್ವಂ ವಿವಕ್ಷಿತಮರ್ಥಮಾಹ ಯದಿ ಬ್ರೂಯಾದಿತ್ಯಾದಿನಾ. ಈ ಶ್ಲೋಕ ಉಪನಿಷತ್ತರ ಖಂಡಕ್ಕೆ ಅರ್ಥವನ್ನು ಹೇಳ್ತಾ, ಅಥಾಪಿ ವಾ ಅನ್ಯದ್ವಾ ಮಂತ್ರಂ ವಿದ್ಯಾದಿತ್ಯಸ್ಯ ಭವಿಷ್ಯತಿ ಇತ್ಯತ್ರ ಇತಿ ಅತ್ರ ಇತಿ ಇತಿ ಶಬ್ದೇನ ಅನ್ವಯಮಾಹ ಚಿಂತೆಯೇ ದೇವಮಿತಿ. ವಿದುಷಾಂ ದೇವಾನಾಮೇವ ಮುಕ್ತಂ ಫಲಮಿತ್ಯಾಸ್ಯಾರ್ಥ ವಿದುಷಾಮಿತ್ಯಾದಿ. ಯಾವಾಗಲೂ ಕೂಡ ಜ್ಞಾನ ಹೇಗಾಗಿರ್ತಾ ಇರೋದು ಅನಿಸ ಒಂದು ಜಪ ಮಾಡಬೇಕಾದ್ರೆ ಹಾಗಾಗಿ ಫಲ ಬರುತ್ತೆ. ಸಾಮಾನ್ಯರು ಮಾಡೋ ಪುರಸ್ಥೆಯನ್ನು ಯಾರು ಮಾಡೋಕ್ಕೆ ಹೇಳಿದರು, ಬರೀ ವಾಯು ಸ್ತುತಿ ಬರುತ್ತೆ ಅಷ್ಟೇ, ಏನು ಗೊತ್ತಿಲ್ಲ ಆತನಿಗೆ. ಪುರಸ್ಥೆ ಮಾಡಿದ ಫಲ ಬಂತು, ಅದು ಅರ್ಥದಲ್ಲೂ ಪುರಸ್ಥೆ ಮಾಡಿದ ಅವಾಗೇನಾಯಿತು, ಭಾರಿ ಬಂತು. ವಾಯುದೇವರ ಬಗ್ಗೆ ವಿಶೇಷ ಆರಾಧನೆ ಮಾಡಿದಷ್ಟು ಫಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅರ್ಥವಿಲ್ಲದೆ ಮಾಡಿದರೂ ಬರುತ್ತೆ, ಇಲ್ಲ ಅಂತಲ್ಲ. ಎಷ್ಟು ಬರುತ್ತೆ? ತುಂಬ ಕಡಿಮೆ. ಅರ್ಥಜ್ಞಾನ ಜಾಸ್ತಿ ಇದ್ದಷ್ಟು ಕೂಡ ಅದಕ್ಕೆ ಭಾರಿ ಮಹತ್ವ. ದೇವತೆಗಳಿಗೆ ಭಾರಿ ಜ್ಞಾನ ಇರೋದ್ರಿಂದ ದೇವತೆಗಳು ಮಾಡಿದಾಗ ಸಿದ್ಧಿ ಜಾಸ್ತಿ, ಅವರಿಗೆ ಯಾವಾಗಲೂ ಜ್ಞಾನ ಇರುತ್ತೆ. ಅವ್ರಿಗೆ ದೇವಂ ದಿವಂ ಸಂಹಿತ ಅಗಮತ್ ವಿದುಷಾಂ ದೇವಾನಾಮರ್ಥಂ ಇತ್ಯಶ್ಚ ವಿವರಣಂ ಹರಿಶ್ಚೈವ ಇತ್ಯಾದಿ ಶಶ್ವತ್ ತಥಾ ಶಾದಿತ್ಯಸ್ಯ ತಥಾ ತಥಾ ಸತಿ ಏವಂ ಚಿಂತನೇಹಿ ಪರೇಣ ವಾ ಉಪಸೃತಃ ಸ್ವೇನ ವಾ ಅರ್ಥೇನ ಇತ್ಯಭಿರಷಿತಂ ಫಲಂ ತಥಾ ಸ್ವಕಾಮನಾನುಸಾರೇಣ ಸಮ್ಯಕ್ ಸ್ಯಾದಿತ್ಯರ್ಥಂ ಅಭಿಪ್ರೇತ್ಯ ಉಕ್ತಂ ಇತಿ ಚಿಂತಯತಃ ಇತಿ. ಆಗ ಅವನು ತೇನು ತಾನೇನಿಷ್ಟಪಟ್ಟಿರ್ತಾನೆ ಆ ಫಲ ಆಗುತ್ತೆ. ಅಥವಾ ಯಾರು ಬೇಡ್ಕೊಂಡಿರ್ತಾರೆ ಇಂಥ ಇದು ಈ ಉದ್ದೇಶಕ್ಕೆ ಮಾಡ್ತಾ ಇದ್ದೇನೆ ಅಂತೇಳಿ ಆ ಉದ್ದೇಶ ಈಡೇರುತ್ತೆ. ಇಲ್ಲದೆ ಹೋದರೆ ಅದು ಆ ರೀತಿ ಸಿದ್ಧಿ ಬರೋದಿಲ್ಲ. ಇವರೇನು ತಿಳ್ಕೊಂಡು ಮಂತ್ರನೇ ಕೆಲಸ ಮಾಡಲಿಲ್ಲ ಅಂತೇಳಿ, ಮಂತ್ರ ಕೆಲಸ ಮಾಡಲಿಲ್ಲಲ್ಲ, ಮಂತ್ರ ಹೇಳೋ ಅರ್ಹತೆ ಸರಿಯಾಗಿಲ್ಲ, ಅದಕ್ಕೆ ಫಲ ಕೊಡ್ತಾ ಇಲ್ಲ. ವಾಕ್ ಸಂಹಿತ ಇತ್ಯತ್ರ ವಾಕ್ ಶಬ್ದೇನ ಪ್ರಕೃತ ಲಕ್ಷ್ಮೀರಿತ್ಯನ್ಯಥಾ ಪ್ರತೀತೇರ್ವ್ಯಾಚಷ್ಟೇ ಪಂಚಾಲ ಚಂಡ ಇತಿ ಮನ್ಯತೆ ಸಂಹಿತಾಮಿತಿ ಶೇಷ. ಯಾರಿಗೆ? ಇಬ್ಬರಿಗೂ ಪುಣ್ಯ ಬರುತ್ತೆ. ಅವರಿಗೆ ಆದರೂ ಪುಣ್ಯ, ಅವ್ರಿಗೆ ಮಾಡಿದ ಅನುಗ್ರಹ ಮಾಡಿದ ಪುಣ್ಯ ಇವರಿಗೆ. ಯಾರಿಗೆ ಬರುತ್ತೆ? ಬೇರೆ ಉದ್ದೇಶ ಎಷ್ಟಕ್ಕೆ ಮಾಡಿರ್ತೋ ಅಷ್ಟು ಮಾತ್ರ ಅವ್ರಿಗೆ ಬರುತ್ತೆ, ಇವ್ರಿಗೆ ಇನ್ನೂ ಜಾಸ್ತಿ ಬರುತ್ತೆ. ಇವರಿಗೆ ಅರ್ಥಾಯ್ತಾ? ಮಾಡಿದವ್ರು ಯಾವಾಗಲೂ ಜಾಸ್ತಿ ಬರುತ್ತೆ. ಅದು ಇನ್ನೊಬ್ರು ಏನಾದ್ರು ಕೇಳ್ಕೊಂಡಾಗ ಮಾಡೋದು ತಪ್ಪಲ್ಲ, ಮಾಡಬಹುದು, ಆದರೆ ಆ ತನ್ನ ಸಮಯ ಇತ್ಯಾದಿ ನೋಡ್ಕೋಬೇಕಲ್ಲ. ತನ್ನ ಕಾರ್ಯ ಲೋಪ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇನ್ನೊಬ್ರು ಸಂಧ್ಯಾನ ಸ್ನಾನ ಮಾಡಬೇಕು, ಈಗ ಮಾಡಕ್ಕೆ ಬರುತ್ತೆ. ಇನ್ನೊಬ್ಬರು ಸಂಧ್ಯಾ ತಾನು ಮಾಡಬಹುದು, ತನ್ನ ಸಂಧ್ಯಾನ ಬಿಟ್ಟು ಮಾಡಕ್ಕೆ ಬರೋದಿಲ್ಲ. ಇನ್ನೊಬ್ರು ಏಕಾಶಿ ಮಾಡಕ್ಕೆ ಬರಲ್ಲ, ಯಾತಕ್ಕೆ? ಇರೋದೇ ಒಂದು, ತಾನು ಮಾಡಿ ಇನ್ನೊಬ್ರು ಎರಡೇ ಮಾಡಕ್ಕೆ ಬರೋದಿಲ್ಲ, ಆಗ ಕಡಿತಿಲ್ಲ. ಆ ಸಮಯದ ಕೆಲವು ಮಾತು ಎರಡು ಸರ್ತಿ ಪೂಜೆ ಎರಡು ಸರ್ತಿ ಮಾಡಬಹುದು, ಸಂಧ್ಯಾನ ಎರಡು ಸರ್ತಿ ಮಾಡಬಹುದು, ಆದರೆ ಕಂಪಲ್ಸರಿ ಆಗಿರೋದನ್ನ ಮಾಡಬಹುದು. ಇನ್ನೊಬ್ರು ಆಪ್ಷನ್ನೇ ಇಲ್ಲದೆ ಹೋದ ವಿಷ್ಣು ಪಂಚಕ ಇನ್ನೊಬ್ಬರ ಹೆಸರಲ್ಲಿ ಮಾಡಬಹುದು, ಆ ಪುಣ್ಯ ಅವ್ರಿಗೆ ಕೊಡ್ಬೋದು. ವಿಷ್ಣು ಪಂಚಕ ಮಾಡಿದ ಪುಣ್ಯ ಅವರಿಗೆ ಬಂತು, ಆ ಮಾಡಿಕೊಟ್ಟ ಪುಣ್ಯ ಇವರಿಗೆ ಬಂತು. ಇವೆ ಸೊ ಇಬ್ಬರಿಗೂ ಫಲ ಇದೆ, ಇಬ್ಬರಿಗೂ ಫಲ ಇದೆ. ಅದೇ ಹೇಳಿದ್ದು, ಅದೇ ಸ್ವಾರಸ್ಯ. ಜಪ ಮಾಡೋರಿ ಉದ್ದೇಶ ಹೇಗಿರುತ್ತೆ ಅಂತ ಕೇಳಿದ್ರೆ, ತಾನು ಅನುಸಂಧಾನ ಮಾಡ್ತಾ ಮಾಡ್ತಾ ಅವ್ರಿಗೊಂದು ಭಾಗ ಬರಲಿ ಅಂತ. ಉದಾಹರಣೆ ಮಾರ್ಕೆಟ್ಗೆ ಹೋದ, ಏನು ಸಾಮಾನು ತೊಗೊಳ್ಬರಿ ಅಂತ ಹೇಳಿದರು. ಇವ್ ತನ್ನ ಸಾಮಾನು ತೊಗೊಬಾರ್ದು ಅಂತೇನಿಲ್ಲಲ್ಲ, ಹೊಡೆದ ತನ್ನ ಮತ್ತೆ ಮಾರ್ಕೆಟ್ಗೆ ಹೋದ, ಹೋಗ್ಬೇಕಾಗಿಲ್ಲ, ಏನು ಮಾಡ್ಬೋದು. ಅವ್ರು ಏನೋ ತರಕಾರಿ ಹೇಳಿದ್ರು, ತಾನು ಎಷ್ಟೋ ತೊಗೊಂಡ, ಇದ್ರೂ ತೊಗೊಂಡು ಬಂದ ಅಷ್ಟೇ. ಅದಕ್ಕಾಗಿ ಏನಾಯ್ತು, ಅದೊಂದೆರಡು ದಿವಸ ಯಾಕೆ ತಂದರೆ ತಾನೂ ಅಂಬೋದಿಲ್ಲ. ಅವ್ರು ಅವ್ನ ಫಲ ಏನು ಮಾಡಿದ್ರು, ಆಯ್ತು ಜೊತೆ ಹೇಳಬೇಕಾಯ್ತು, ಭಕ್ತಿಯಿಂದ ಹೇಳಿದ, ಅವ್ರಿಗೆ ಫಲ ಸಿಗಲಿ ಅಂತ ಹೇಳಿದ್ರೆ ಫಲ ಬಂದೋಯ್ತು. ಇವರಿಗೆ ಭಕ್ತಿ ಫಲ ಇದ್ದೇ ಇದೆ. ಆದ್ದರಿಂದ ಇನ್ನೊಬ್ಬರಿಗೋಸ್ಕರ ಮಾಡಿದರೆ ಅಷ್ಟೇ ಫಲ ಯಾರಿಗೆ ಬರುತ್ತೆ? ಅಷ್ಟೇ ಮಾಡಿದವ್ರಿಗೆ, ಬೇರೆ ಉದ್ದೇಶ ಏನೇ, ಅವ್ರು ಬೇರೆ ಪುಣ್ಯ ಗಿಣ್ಯ ಏನೇ ಇಲ್ಲ, ಅವ್ನು ದುಡ್ಡುಗೋಸ್ಕರ ಮುಗಿದೋಯ್ತಲ್ಲಿ ಕತೆ. ಅವರೇ ಅವ್ರಿಗೆ ಆ ದಕ್ಷಿಣ ಕೂಡ ಕೇಳಿಸ್ಕೊಂಡ್ರೆ ಹೋಯ್ತು, ಅವರ ಕೊಟ್ಟರೆ ಹೋಗೋದಿಲ್ಲ. ಅರ್ಥ ಆಯ್ತಾ? ಆ ತೇರ ತೆಕ್ ತೇರ ಹುಂಜೆಯಿತಾಹ, ದೇವ ಅವರಾಗಿ ಕೊಟ್ಟರೆ ಏನು ಕೊಟ್ಟರು ದೋಷ ಇಲ್ಲ. ಇವನಾಗಿ ಒಂದು ಪೈಸೆ ಕೇಳಿದ್ರು, ಅಯ್ಯೋ ಪಾಪ ಯಾಚಕ ಅಂತ ಆಗ್ಬಿಡ್ತ. ಒಂದು ಪೈಸೆ ಕೇಳಿದ್ರು ಯಾಚನೆ, ಅವನು ಕೋಟಿ ಕೊಟ್ಟರು ಯಾಚನೆ ಅಲ್ಲ. ಅದು ಡಿಫರೆನ್ಸ್ ಇದೆ, ಬಹಳ ಮುಖ್ಯ. ಅದು ಅದನ್ನೇ ಉಪನಿಷತ್ ಹೇಳಿದ್ದು, ತೇನ ತೆಕ್ ತೇನ ಹುಂಜಿ. ಯಾವ ನಿವೃತ್ತಿ ಕರ್ಮನೇ ಆಯ್ತದ, ಯಾತಕ್ಕಾಗಲಿಲ್ಲ, ಅನುಗ್ರಹ ಮಾಡ್ದ ನಿವೃತ್ತಿ ಕರ್ಮನೇ. ಫಲ ಕೇಳಿ ಮಾಡ್ದೆ ಹೋಯ್ತಲ್ಲಿ, ಇಷ್ಟು 500 ರೂಪಾಯಿ ಕೊಡಲೇಬೇಕು ಅಂತ ಕೇಳಿದ್ರು, 500,000 ರೂಪಾಯಿ ಕೊಡಲೇಬೇಕು ಅಂತ. ಅವಾಗ ಏನಾಯ್ತು, ಆಯ್ತು ಹೋಯ್ತು, ಫಲ ಹೋಯ್ತಲ್ಲಿ. ಸಾಮಾನ್ಯ ಫಲ ಕಳ್ಕೊಂಡ್ಬಿಡ್ತಾರೆ ಜನ, ಕಳ್ಕೊಬಾರ್ದು. ಆ ಕ್ಷಣಕ್ಕೆ ನಮಗೇನಿಸುತ್ತೆ, ಫಲ ಕೇಳೋದು ಬೆಟರು ಅಂತ ಅನಿಸ್ತದೆ. ಬಟ್ ಬಿಟ್ಟು ನೋಡಿದಾಗ ಗೊತ್ತಾಗುತ್ತೆ ಯಾವ್ದು ಬೆಟರು, ಫಲ ಕೇಳದೇ ಇರೋದು ಬೆಟರ್. ಹತ್ತು ಫಲ ಕೇಳಿದ್ರೆ ಕಷ್ಟ ಬಂದಾಗುತ್ತೆ, ಇದು ಮಾತ್ರ ದೀರ್ಘ ಕಾಲಾವಧಿಯಲ್ಲಿ ಬರುತ್ತೆ. ಆದರೆ ಉಳಿಯೋದಿದೆ, ಅದು ಉಳಿಯೋದಿಲ್ಲ. ಆದರೆ ಮನುಷ್ಯ ಟೆಂಪ್ಟ್ ಆಗ್ತಾನೆ, ಆದ್ದರಿಂದ ಭಾಳ ವಿಶ್ವಾಸ ಇರಲ್ಲ. ವಿಶ್ವಾಸ ನೋಡಿ ಏನು ಮಾಡ್ತೀರಿ, ದುಡ್ಡು ಹಿಡಿದ್ರೆ ಸಾಕು ಅಂತ. ಅವನಿಗೆ ಬೆಲೆ ಗೊತ್ತಾಗಲಿಲ್ಲ ಅವನಿಗೆ. ಇವನೇ ಸಣ್ಣ ಕೆಲಸ ಮಾಡಿಕೊಟ್ಟ ದೊಡ್ಡವರು ಯಾರಿಗೋ, ದುಡ್ಡು ಕೇಳಲಿಲ್ಲ. ದೊಡ್ಡ ಕೆಲಸ ಆಗಬೇಕಾಗಿತ್ತು, ನೋಡಿದ, ಹುಡುಕೊಂಬರ್ತಾನೆ, ನೀನು ಅಪ್ಲಿಕೇಶನ್ ಹಾಕಿದ್ಯಾ, ಬಾ ನೀನು ಕೊಡಿಸ್ತೀನಿ ಅಂತ ಹೇಳ್ತಾರೆ. ಅದು 100,000 ರೂಪಾಯಿ ಕೊಟ್ಟವರಿಗೂ ಕೊಡೋದನ್ನು ಕೊಡಿಸ್ಬಿಡ್ತಾರೋ. ಇವನು ಕೊಟ್ಟಿದ್ದು ಒಂದು ಲೋಟ ಕಾಫಿ ಅಷ್ಟೇ, ಯಾವಾಗಲೂ ಅವನು ಏನು ಕೇಳಿದ್ದಿಲ್ಲ. ಅವಾಗ ಎಷ್ಟು ಫಲ ಬಂತಾಗ, ಅಕಸ್ಮಾತ್ ಕೇಳಿದ್ರೆ, ಇಷ್ಟು ಕೆಲಸ ಯಾವತ್ತು ನಿಮಗೆ ಕಾಫಿ ತಂದು ಕೊಟ್ಟಿದ್ದೆ, ಕಷ್ಟದಲ್ಲಿದ್ದರೆ ಇವತ್ತು ಕೊಡಿಸಿ ಅಂದರೆ ದುಡ್ಡು ಕೊಟ್ಟಿದ್ದೆಲ್ಲ ಆಗಲಿ ಅಂತ ಹೇಳಿದ. ನೀನು ಕೇಳಿ ದುಡ್ಡು ಕೊಟ್ಬಿಟ್ಟು ನನ್ನ ಮತ್ತೆ ವ್ಯವಹಾರ ಅಂತ ಕೇಳಿದ. ಇಲ್ದರೆ ಅವನಿಗೂ ರೈಟ್ ಇಲ್ಲ, ಅವನಿಗೂ ರೈಟ್ ಇಲ್ಲ. ಇವನಿಗೆ ಗೊತ್ತು, ಕೇಳಬೇಕಾದ್ರೆ ಇವನಿಗೆ ಸಂಕೋಚ ಆಗಿಬಿಡುತ್ತೆ. ಆಗಲೇ ನಾವು ಫಲ ಇಸ್ಕೊಂಡಿರೋದ್ರಿಂದ ಆಗಲೇ ಕೇಳೋ ಹಕ್ಕಿಲ್ಲ ಅಂತೆ. ಅದರಿಂದ ಇವರು ಅನುಗ್ರಹ ಮಾಡೋ ಹುಡುಕಿ ಮಾಡ್ತಾ ಇಲ್ಲ, ಸರ್ ಅಪ್ಲೈ ಮಾಡಿದ್ದೀಯಾ ಮಾಡೋದಕ್ಕೆ, ನಿನಗೆ ಕೆಲಸ ಕೊಡುತ್ತೆ, ಯೋಚನೆ ಮಾಡಬೇಡ ಅಂತ ಹೇಳುತ್ತೆ ಸಣ್ಣ ಕೆಲಸಕ್ಕೆ. ಹಾಗೆ ವಿಶ್ವಾಸ ಬಹಳ ದೊಡ್ಡದು. ಬಟ್ ಅದು ಯಾವಾಗ ಗೊತ್ತಾಗುತ್ತೆ, ಲಾಂಗ್ ವಿಷನ್ ಇರಬೇಕು. ಮತ್ತೆ ಯಾವುದೇ ಒಂದು ಮುಂದೆ ಬರ್ಬೇಕಾದ್ರೆ ಏನು ಮಾಡಬೇಕು, ಒಂದು ಪ್ರಾಪರ್ಟಿ ತಗೊಂಡ, ಅವನು ಮಾರದವನು ಮಾರದ ಇವನು ತಗೊಂಡ, ನೋಡೋದಕ್ಕೆ ಅನಿಸುತ್ತೆ ಅಲ್ಲ ಅವನು ದುಡ್ಡು ಬಂತು ಇವ್ರು ಪ್ರಾಪರ್ಟಿ ದುಡ್ಡು ಬಿತ್ತು ಅಂತ ಹೇಳಿ ಇವ್ರ ವಿಷನ್ ಇದೆ ಅವನಿಗೆ, ಸ್ವಲ್ಪ ದಿವಸ ಬಿಟ್ಟು ಮಾರದ ಅದು 10 ವರ್ಷ ಫಲ ತಗೊಂಡ. ಇದು ಯಾರಿಗೆ ಗೊತ್ತಾಗುತ್ತೆ? ಆ ಜ್ಞಾನ ಇರಬೇಕು. ಉಳಿದವರಿಗೆ ಅಯ್ಯೋ ಭಾರಿ ಜಾಸ್ತಿ ಇದೆ, ಹಿಂದೆ ನಮ್ಮಲ್ಲಿ ಅಂತ ಕೆಲಸ ಮಾಡಿಕೊಂಡಿರ್ತಾರೆ. 2 ಲಕ್ಷ ರೂಪಾಯಿ ಲೀಸು 99 ವರ್ಷಕ್ಕೆ, 2 ಲಕ್ಷ ರೂಪಾಯಿಗೆ ಒಂದು 100x200 ಸೈಟ್ನ ಲೀಸ್ ಕೊಟ್ಬಿಟ್ರು, 100 ರೂಪಾಯಿಗೆ ಖುಷಿರೋ ಖುಷಿ 2 ಲಕ್ಷ ರೂಪಾಯಿ. ಈಗ ಅದ್ರ ಮೇಲೆ ಎಷ್ಟೋ ಕೋಟಿಗಳಾಗತ್ತೆ, 99 ಮುಗಿ ಕತೆ ಮುಗಿತಾರೆ. ಇದು ಯಾರಿಗೆ ಗೊತ್ತಾಗತ್ತವೆಲ್ಲ? ಆ ಫೀಲ್ಡಲ್ಲಿ ಇರಬೇಕು. ಆ ಫೀಲ್ಡಲ್ಲಿ ಇದ್ದವ್ರಿಗೆ ಬೇರೆಯವರಿಗೆಲ್ಲ ಗೊತ್ತಾಗೋದೆ, ಉಳಿದವ್ರಿಗೆ ಗೊತ್ತಾಗೋದಿಷ್ಟೇ. ಲಕ್ಷ ಬಂದು ಭಾರಿ ಜಾಣ ಇವನು ಅಂತ ಹೇಳಿಬಿಟ್ಟು ಅದು ನಲಾಸ್ ಅದು ಗೊತ್ತಾಗೋದಿಲ್ಲ. ಹಾಂ ಹಾಂ ಬಂತು. ಹೌದು ಹೌದು ಅಲ್ಲ ಅಲ್ಲ ತೊಗೊಂಡವನಿಗೆ ಇಲ್ಲಿ ಲೆಕ್ಕ ಹೇಗೆ ಅಂತ ಕೇಳಿದರೆ, ಈ ಟ್ಯಾಕ್ಸ್ ಈಗ ಇವ್ ಮಾರ್ದ ಕೊಂಡ್ಕೊಂಡ್ಬಿಟ್ಟ ದುಡ್ಡು ಕೊಟ್ಟು ತಗೊಂಡ, ಈಗ ಸೇಲ್ಡಿರ್ತದೆ ದುಡ್ಡು, ಸ್ಟ್ಯಾಂಪ್ ಡ್ಯೂಟಿ ಯಾರು ಕೊಡ್ಬೇಕೀಗ? ಕೊಂಡ್ಕೊಂಡು ಕೊಟ್ಟ ಮಾರ್ದವನಿದ್ದಾನೆ, ಅವನಿಗೆ ಟ್ಯಾಕ್ಸ್ ಬರುತ್ತೆ ಈ ಕಡೆಯಿಂದ, ಅರ್ಥ ಆಯ್ತಾ? ಈಗ ಗೌರ್ಮೆಂಟ್ಗೆ ಎರಡರಿಂದಲೂ ಲಾಭ ಇವರಿಂದ. ನೋಡೋದಕ್ಕೆ ಅವನೇನಾಯ್ತು, ಕೊಟ್ಟೋ ಸದ್ಯ ಏನಿಲ್ಲ ಅಂತೇಳಿ ಇಸ್ಕೊಂಡು ಮಾರ್ದವನಿಗೆ ಏನಿಲ್ಲ ಅಲ್ಲ, ಆ ಕಡೆಯಿಂದ ಬರುತ್ತೆ ಅವನಿಗೆ, ಇವನಿಗೆ ಈ ಕಡೆಯಿಂದ ಬರುತ್ತೆ, ಅರ್ಥ ಆಯ್ತಾ? ಈಗ ಸೊ ಪುಣ್ಯ ಅಂಬೋದು ಹಾಗೆ, ಕೊಟ್ಟವನ ಪುಣ್ಯ ಬೇರೆ ತಗೊಂಡವನ ಪುಣ್ಯ ಬೇರೆ, ಇವನ ಲೆಕ್ಕ ಬೇರೆ ಅವನ ಲೆಕ್ಕ ಬೇರೆ, ಅರ್ಥ ಆಯ್ತಾ ಇಲ್ಲ? ಅದು ಒಂದೇ ರೀತಿ ಲೆಕ್ಕ ಮಾಡಕ್ಕೆ ಬರೋದಿಲ್ಲ. ಇವನು ಇನ್ಕಮ್ ಲೆಕ್ಕ ಇವ್ರು ತಕ್ಕೊಂಡ್ರೆ ಅವನು ಈ ಲೆಕ್ಕದಲ್ಲಿ ಅವನಿಗೆ ಬರುತ್ತೆ. ಸೊ ಯಾವ ಕೆಲಸಕ್ಕೂ ಏನಾಗಬೇಕಲ್ಲೇ, ಇಲ್ಲಿ ಹಣ ಅಂತ ಏನು ಯೋಚನೆ ಮಾಡ್ತೇವೋ ಪುಣ್ಯ ಅಂಬುದು ಯೋಚನೆ ಮಾಡಬೇಕು. ಪುಣ್ಯ ಅಂಬೋದು ಕಣ್ಣಿಗೆ ಕಾಣದೇ ಇರೋದು, ದುಡ್ಡು ಕಣ್ಣಿಗೆ ಕಾಣೋದಷ್ಟೇ. ಕಣ್ಣಿಗೆ ಕಾಣೋದಕ್ಕಿಂತ ಕಣ್ಣಿಗೆ ಕಾಣದೇ ಇರೋದು ದೊಡ್ಡದು ಯಾವಾಗಲೂ, ಕಣ್ಣಿಗೆ ಕಾಣೋ ಪದಾರ್ಥಕ್ಕಿಂತ ಯಾವ್ದು ದೊಡ್ಡದು ಕಾಣದೇ ಇರೋದು. ಸೊ ಪುಣ್ಯ ಕಣ್ಣಿಗೆ ಕಾಣೋದಿಲ್ಲ, ಆದ್ರಿಂದ ಅದೇನದು ಭಾರಿ ದೊಡ್ಡದು. ಅದನ್ನು ಅರ್ಥ ಮಾಡ್ಕೊಂಡಿನ ಗೊತ್ತಾಗುತ್ತೆ, ಏ ಪುಣ್ಯಲ್ಲಿ ಕಾಣುತ್ತೆ ಅದರಿಂದ ಬೇಡ ಅಂದ್ಬಿಡುತ್ತೆ. ಚಾರ್ವಾಕರಿಗೆ ಅರ್ಥ ಆಗಲ್ಲ. ಇತಿ ಶಶ್ವತ್ ವಿದುಷಾಂ ದೇವಾ ಇಲ್ಲದ ರಾಯರಷ್ಟೇ ಅನುಗ್ರಹ ಮಾಡ್ತಾರೆ, ಬೇರೆ ಕೆಲಸ ಏನೇನು ಅಂತ ಕೇಳಿದ್ರೆ ಅವರಿಗೆ ಅದೇ ಯಾವುದು ಕನ್ವರ್ಟ್ ಮಾಡ್ಕೋತಾರೆ ಎಲ್ಲ ಅದನ್ನು ಅವರು ಎಲ್ಲ ಹರಿಪ್ರಸಾದ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಈ ರೀತಿ ಮಾಡಿದ್ದೇನೆ, ಅದು ಬಹಳ ಮುಖ್ಯವಾದ, ಅದು ಎಲ್ಲರಿಗೂ ಅಂತ ಕಾನ್ಸೆಪ್ಟ್ ಇರೋದಿಲ್ಲ. ವ್ಯವಹಾರ ಮಾಡ್ತಾ ಇಲ್ಲ ಅವರು, ಇವ್ರು ಮಾಡೋ ಸೇವೆಗೆ ಅವ್ರು ಕೊಡೋ ಫಲಕ್ಕೂ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ, ಆದ್ದರಿಂದ ಆ ವ್ಯವಹಾರನೇ ಅಲ್ಲ. ಅದು ಅವ್ರು ಏನು ಮಾಡ್ತಾರೆ, ಇವ್ರು ಕೇಳಿ ತೊಗೊಂಡ್ರೆ ಸರಿ, ಇವರು ಕೊಡ್ತಿರ್ತಾರೆ ಅವ್ರು ಮಾಡ್ತಿರ್ತಾರೆ ಅಷ್ಟೇ, ಅದು ದೋಷ ಆಗೋದೇ ಇಲ್ಲ. ವೇದೈರ್ಹಿ ವೆಜ್ಜತೆ ವಿಷ್ಣು ಸಾಚ ವೇದಾಭಿ, ಎಲ್ಲಿ ಕಮರ್ಷಿಯಲ್ಲಿ ಬಂತೋ ಅಲ್ಲಿ ಏನಂತ ಅರ್ಥ ಆಗಲೇ, ಹೋಯ್ತು ಫಲ ಹೋಯ್ತು ಅಂತಾನೆ. ಆ ಕಾಲಕ್ಕೆ ಎಷ್ಟೇ ವೈಭವ ಕಂಡರೂ ಕೂಡ ಅದು ಮಹತ್ವ ಇಲ್ಲ, ಅದಾಗಿ ಬಂದಿದ್ದಕ್ಕೆ ಮಾತ್ರ ಆಗ ಮಹತ್ವ ಕಾಣದೇ ಹೋದರೂ ಕೂಡ ಮುಂದೇನಾಗುತ್ತದ ಭಾರಿ ಮಹತ್ವ ಕೊಡು, ಆ ಕಾಲಕ್ಕೆ ಅದು ಗೊತ್ತಾಗೋದಿಲ್ಲ ಅಷ್ಟೆ. ಬ್ರಹ್ಮಣೋ ಪಿಪಿತಾ ನಿತ್ಯಂ ಭಗವಾನ್ ಕೂಡ ಅಲ್ಲಿ ಇರಲಿ ನಾಳೆ ದಿವಸ ಆ ಮುಂದಿನ ಮಾಡಿ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ನಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ದೃಷ್ಟಿಸ್ಥಿತ್ಯಪ್ಯೇಹಾನಿತಿ ತಮೋಬಂಧ ಮೋಕ್ಷಾಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರದ್ವೀಷ ಚತುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣ ನಿಧಿಃ ಸರ್ವದೋಷ ವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಏನಾಯ್ತು, ನಿತ್ಯ ಮೃದಂಗ ಪಣ ಮೃದಂಗ ಪಣವ ಆನಕ ವಾದ್ಯ ಗೀತ ಪುಷ್ಪೋಪಹಾರ ನುತಿಭಿ ಸಹಸಾ ಉಪಸೇದು, ದೇವತೆಗಳೆಲ್ಲ ಬಂದೇ ಬಿಟ್ರು, ಗಂಧರ್ವ ಎಲ್ಲರೂ ಸೇರಿದರು, ದತ್ತದ ಸ್ತೋತ್ರ ವಾದ್ಯಘೋಷ ಎಲ್ಲ ಮಾಡ್ತಾ ಇದ್ದಾರೆ. ಯದ್ಯಚ್ಚಿರೋ ನರಮತೆ ಗರಕಾಲ ಶೀರ್ಷ್ಣ ತತ್ತನ್ಮಮರ್ಥ ಖಲ ದಂಡ ದರೋಂಗ್ರಿಪಾತೈ ಕ್ಷೀಣೇ ಬಲೇ ಭಗವತೋ ಉಲ್ಬಣಮಾಶು ವಕ್ತ್ರಾತ್ ರಕ್ತಂ ವನನ್ ಪರಮಕಶ್ಮಲ ಮಾಪನಾಗಹ. ಯದ್ಯಚ್ಚಿರೋ ನನಮತೆ, ಯಾವ ಹೆಡೆಯನ್ನು ಮೇಲಕ್ಕೆತ್ತಿದ್ದ ಅದು ತುಳಿತಾ ಇದ್ದ ಪರಮಾತ್ಮ, ಅಹಂಕಾರ ಬಂದ ತುಳಿತಾನೆ ಅಂತ, ಯಾವುದು ಕೆಳಗಿದ್ದ ತುಳಿಯೋ ಕಾರಣ ಇಲ್ಲ, ಅದನ್ನು ಮೇಲಕ್ಕಿಂತ ತುಳಿತಾ ಹೋಗ್ತಾನೆ. ಯದ್ಯತ್ ಶಿರಹ ನನಮತೆ, ಯಾವ್ಯಾವ ಶಿರಸ್ಸು ಹೆಡೆ ಬಾಗಿರಲಿಲ್ಲ ಅದನ್ನು ತುಳಿತಾ ಹೋದ. ಗರಕಾಲ ಶಿಷ್ಟ ತತ್ತನ್ ಮಮವರ್ಧ ಖಲದಂಡಧರ ಅಂಘ್ರಿ ಖಲದಂಡಧರ, ಖಲರಿಗೆ ದುಷ್ಟರಿಗೆ ದಂಡಧರನಾದಂಥ ಶ್ರೀಕೃಷ್ಣ. ಅಂಘ್ರಿಪಾತೈಹಿ, ಅಂಘ್ರಿಪಾತ ಕಾಲ್ ತುಳಿತ, ಕಾಲಿನ ತುಳಿತ ಅಂಘ್ರಿಪಾತ, ಕಾಲು ತುಳಿತದಿಂದ ಮಮರ್ಥ ಕಾಳಿಯನ್ನು ಮಥನ ಮಾಡ್ತಾ ಇದ್ದಾನೆ. ಕ್ಷೀಣೇ ಬಲೆ, ಇವನು ಶಕ್ತಿಯೆಲ್ಲ ಹೋಗ್ಲಿಕ್ಕೆ ಶುರುವಾಯಿತು. ಕಾಳಿಯನ್ನು ಮೊದಲು ಮೊದಲು ಏನು ಮಾಡ್ತಿದ್ದ, ಹೆಡೆ ಎತ್ತಿದ್ದ ತುಳಿಸುತ್ತಿದ್ದ, ಹೆಡೆ ಎತ್ತಿ ಕೊನೆಗೆ ಅವನು ಎತ್ತಲಾದ ಸ್ಥಿತಿ ಬಂದುಬಿಟ್ಟ. ಕೊನೆಗೆ ಎಲ್ಲ ಹೆಡೆಗಳು ಅಹಂಕಾರ ಕದ್ದು ಮುಗಿದೋಯ್ತು. ಕ್ಷೀಣೇ ಬಲೆ ಭಗವತಃ, ಬಲ ಎಲ್ಲ ಕ್ಷೀಣವಾದ ಮೇಲೆ ಭಗವತ ಭಗವಂತನ ಸಾಮರ್ಥ್ಯದಿಂದಾಗಿ ಇವನ ಸಾಮರ್ಥ್ಯ ಕುಸಿದು ಹೋದಾಗ ಉಲ್ಬಣಮಾಸು ರಕ್ತಂ ವಮನ್, ಬಾಯಿ ರಕ್ತ ಕಾರ್ತಾ ಇದ್ದಾನೆ ಅವನಿಗೆ, ಕಾಳಿಯನಿಗೆ ಪೆಟ್ ತಡ್ಕೊಳಕ್ಕೆ ತುಡಿತ ತಡ್ಕೊಳಕ್ಕಾಗದೆ ರಕ್ತ ವಾಂತಿ ಮಾಡ್ಕೊತಾ ಇದ್ದಾನೆ. ಪರಮಕಶ್ವಲ ಮಾಪನಾಗ, ಬಹಳ ದುಃಖಕ್ಕೊಳಗಾಗ್ತಾ ಇದ್ದಾನೆ. ಶಿಷ್ಟಾನ ಯಶ ಸಹ ಉಲ್ಬಣಂ ಪ್ರಚುರಂ ರಕ್ತಂ ಮೂರ್ಛಾತು ಪಶ್ಚಿ ಕಶ್ವಲಂ ಮೋಹ ಇತ್ಯವರ, ಬಹಳ ಮೂರ್ಛೆಗೆ ಒಳಗಾದ. ಒಂದ್ ಕಡೆ ಮೂರ್ಛೆ ಬಂತು, ಈ ಕಡೆ ರಕ್ತ ಸುರಿಸ್ತಾ ಇದ್ದಾನೆ, ಒದ್ದಾಟಕ್ಕೆ ಗುರಿಯಾದ. ತಸ್ಯಾಕ್ಷಿಭಿರ್ ಗರಡ ಮುದ್ವಮತ ಶಿರಸ್ಸು ಯದ್ಯತ್ ಸಮುನ್ನಮತಿ ನಿಶ್ವಸತೋ ರುಷೋಚ್ಚೈಹಿ ನೃತ್ಯನ್ ಪದಾನು ಪದ ಅನುನಮಯನ್ ಸಯದಾ ಬಭೂವ ಪುಷ್ಪೈ ಸ್ತುತೋಥ ಭಗವಾನ್ ಪುರುಷ ಪುರಾಣ. ತಸ್ಯ ಅಕ್ಷಿಭಿ ಗರಳಂ ಉದ್ವಮತಃ ಶಿರಸ್ತು ಯದ್ಯತ್ ಸಮುನ್ನಮತಿ ನಿಶ್ವಸತಃ ರುಷಾ ಉಚ್ಚೈಹಿ ನೃತ್ಯನ್ ಪದ ಅನುನಮಯನ್ ಸಹ ಯದಾ ಬಭೂವ ಪುಷ್ಪೈ ಸ್ತುತಃ ಅಥ ಭಗವಾನ್ ಪುರುಷ ಪುರಾಣ. ಶಿರಸ್ಸು ಮಧ್ಯೆ ಯಜ್ಜಚ್ಚಿರ ಸಮುನ್ನಮತಿ ಉದ್ಧೃತಂ ಬಹೂವ ತತ್ತಚ್ಚಿರ ಪದ ಅನುರವಯನ್, ಅವನು ಹೆಡೆ ಎತ್ತದು ಪರಮಾತ್ಮ ತುಳಿಯೋದು, ಹೆಡೆ ಎತ್ತದು ತುಳಿಯೋದು ರಹ್ವಿ ಕುರ್ಮನ್ ನೃತ್ಯನ್ ಆಮೇಲೆ ಅವನ ನರ್ತನ ಮಾಡೋದು. ಯದಾ ಬಹೂವ ತದಾ ಪುಷ್ಪೈಹಿ ತದ್ವರ್ಷಣ ಪುರಸ್ಕಾರಂ ಸ್ತುತೋ ಬಹೂವ, ಆಗ ದೇವತೆಗಳೆಲ್ಲ ಹೆಜ್ಜೆ ಹೆಜ್ಜೆಗೂ ಏನು ಮಾಡ್ತಿದ್ದಾರೆ, ಪುಷ್ಪವೃಷ್ಟಿ ಮಾಡಿ ಸ್ತೋತ್ರ ಮಾಡ್ತಾ ಇದ್ದಾರೆ, ದೇವರ ಮಹಿಮೆಯನ್ನು ಕಂಡು ಆನಂದ ಪಡ್ತಾ ಇದ್ದಾರೆ. ಸ್ಮೃತ್ವಾ ತಚ್ಚಿತ್ರ ತಾಂಡವ, ಇದು ಇದನ್ನು ಆಚಾರ್ಯ ಹಾಗೆ ಶ್ಲೋಕನ ಎರಡು ಮೂರು ಶ್ಲೋಕ ಇಲ್ಲಿಂದ ಹಾಗೆ ತಗೊಂಡಿದ್ದಾರೆ ನಿರ್ಣಯದಲ್ಲಿ. ತಚ್ಚಿತ್ರ ತಾಂಡವ ವಿರುಗ್ನ ಫಣಾತ ಪತ್ರ ರಕ್ತಂ ಮುಖೈ ಉರುವಮನ್ ನೃಪ ಭಗ್ನ ಗಾತ್ರ ಸ್ಮೃತ್ವಾ ಚರಾಚರ ಗುರುಂ ಪುರುಷಂ ಪುರಾಣಂ ನಾರಾಯಣಂ ತವರಣಂ ಮನಸಾ ಜಗಾಮ. ತಚ್ಚಿತ್ರ ತಾಂಡವ ವಿರುಗ್ನ ಫಣಾತ ಪತ್ರ ರಕ್ತಂ ಮುಖೈ ಉರು ವಮನ್ ನೃಪ ಭಗ್ನ ಗಾತ್ರ ಸ್ಮೃತ್ವಾ ಚರಾಚರ ಗುರುಂ ಪುರುಷಂ ಪುರಾಣಂ ನಾರಾಯಣಂ ತಂ ಅರಣಂ ಮನಸಾ ಜಗಾಮ. ತತ್ ಆ ಪರಮಾತ್ಮನ ಚಿತ್ರತಾಂಡವ, ಚಿತ್ರತಾಂಡವ ವಿಚಿತ್ರವಾದಂಥ ತಾಂಡವ ನೃತ್ಯ, ನೃತ್ಯದಿಂದಾಗಿ ವಿರುಗ್ಣ ಫಣಾತ ಪತ್ರ ಅವನ ಹೆಡೆಗಳೆಲ್ಲ ನುಜ್ಜುಗುಜ್ಜಾದದ್ದಾಗಿ ರಕ್ತಂ ಉರು ರಕ್ತಂ ಮುಖೈಹಿ ವಮನ್, ರಕ್ತದ ಪ್ರವಾಹ ಕರ್ತಾ ಇದ್ದಾನ, ದೊಡ್ಡ ಹಾವು ರಕ್ತದ ಪ್ರವಾಹ ಕರ್ತಾ ಇದ್ದಾನೆ. ಇದು ಬಂದಿತ್ತಲ್ಲ ಯಾವುದದು ಹನೆಗೊಂಡ ಯಾವುದದು ತೋರಿಸ ಭಯಂಕರವಾದ ಹಾವು, ಒಂದು ಹೋಯ್ತು ಅಂದ್ರೆ ಮತ್ತೆ ಎದ್ದು ಬರ್ತಾ ಇತ್ತು ಆ ಥರ, ಅದು ಯಾವುದೇ ಇದ್ರ ಮುಂದೆ ಅಲ್ಲ, ಅಷ್ಟು ಭಯಾನಕವಾದದ್ದು ಇದು. ಮುಖೈರುರು ವಮನ್ ರೂಪ ಭಗ್ನ ಗಾತ್ರ, ಮೈಯೆಲ್ಲ ನುಜ್ಜುಗುಜ್ಜಾಯಿತು, ಪೆಟ್ಟು ತಿಂದು 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 ಹಣ್ಣಣ್ಣಾದ. ಆಗ ಅವನಿಗೆ ಹೇಗೆ ಗಜೇಂದ್ರನಿಗೆ ಕೊನೆಗೆ ನಾರಾಯಣ ಹಾಕಿರೋಗರು ಭಗವನ್ ನಮಸ್ತೆ ಅಂತ ಜ್ಞಾನ ಬಂತು, ಇದಕ್ಕೆ ಜ್ಞಾನ ಬಂತು. ಸ್ಮೃತ್ವಾ ಚರಾಚರಗುಂ ಪುರುಷಂ ಪುರಾಣಂ ಚರ, ಇತರ ದೇವರು ಅಂತ ಗೊತ್ತಿಲ್ಲ, ಅಷ್ಟೇ ವ್ಯತ್ಯಾಸ. ದೇವರ ಸ್ಮರಣೆ ಮಾಡ್ದ, ಜಾಂಬವಂತ ರಾಮದೇವರ ಸ್ಮರಣೆ ಮಾಡ್ದ, ಕೃಷ್ಣನಿಂದ ಹೊಡಿಸ್ಕೊಡು ಕೃಷ್ಣನೇ ರಾಮ ಆಮೇಲೆ ಗೊತ್ತಾಯ್ತು, ಇಲ್ಲಿ ದೇವರ ಸ್ಮರಣೆ ಮಾಡ್ದ, ಆ ದೇವರು ಕೃಷ್ಣನೇ ದೇವರು ಅಂತ ಆಮೇಲೆ ಗೊತ್ತಾಯ್ತು. ಚರಾಚರ ಗುರುಂ ಪುರುಷಂ ಪುರಾಣಂ ನಾರಾಯಣಂ ತಮ್ಮರಣಂ ಮನಸಾ ಜಗಾಮ. ಪುರಾಣ ಪುರುಷನಾದ ನಾರಾಯಣನನ್ನ ಯಾರು ಚರಾಚರ ಗುರುಂ, ಚರ ಸ್ಥಾವರ ಜಂಗಮ ಪದಾರ್ಥಗಳು, ಅಚರ ಜಡ ಪದಾರ್ಥಗಳು, ಅದೆಲ್ಲದಕ್ಕೂ ಸ್ವಾಮಿಯಾದಂಥ ಪರಮಾತ್ಮನನ್ನ ಅರಣಂ, ಅರಣ ಅಂದರೆ ಶರಣ, ಮನಸಾ ಶರಣಂ ಜಗಾಮ, ಮನಸ್ಸಿನಲ್ಲೇ ಶರಣು ಹೊಕ್ಕ ನಾರಾಯಣ ಕಾಪಾಡು ಅಂತ ಹೇಳಿ. ಕೃಷ್ಣಸ್ಯ ಗರ್ಭ ಜಗತೋ ಅತಿಭರಾವಸನ್ನ ಪಾಶ್ನಿ ಪ್ರಹಾರ ಪರಿರುಗ್ಣ ಫಣಾತ ಪತ್ರಂ ದೃಷ್ಟ್ವಾ ಅಹಿರಾಜಂ ಉಪಸೇದು ರಮುಷ್ಯ ಪತ್ನ್ಯಃ ಆರ್ತಾಃ ಶಸದ್ವಸನ ಭೂಷಣ ಕೇಶ ಬಂಧಾಃ. ಅವನು ಮನಸ್ಸಿನ ಸ್ಮರಣೆ ಮಾಡ್ತಾ ಇದ್ದಾನೆ, ದೇವರೇ ಕಾಪಾಡು ಅಂತೆ, ಯಾವ ಹೆಂಡಂದರು ಮಾತ್ರ ಇವರೇ ದೇವರು ಅಂತ ತಿಳ್ಕೊಂಡು ಹತ್ತಿರ ಬಂತು ಕೃಷ್ಣನ ಹತ್ರ. ಕೃಷ್ಣಸ್ಯ ಗರ್ಭ ಜಗತಃ, ಗರ್ಭ ಜಗತ ಅಂದ್ರೆ ಒಂದೇ, ಜಗದ್ಗರ್ಭ ಅಂದ್ರೂ ಒಂದೇ. ಗರ್ಭ ಜಗತಃ, ಗರ್ಭದಲ್ಲಿ ಜಗತ್ತನ್ನೇ ಇಟ್ಕೊಂಡಂತಹ ಶ್ರೀಕೃಷ್ಣನ ಅತಿಭರ ಅವಸನ್ನ ಪಾರ್ಷ್ಣಿ ಪ್ರಹಾರ ಪರಿರುಗ್ಣ ಫಣಾತ ಪತ್ರಂ, ಒಂದೇ ಪದ. ಅತಿಭರ ಅವಸನ್ನ ಪಾರ್ಷ್ಣಿ ಪ್ರಹಾರ ಪರಿರುಗ್ಣ ಫಣಾತ ಪತ್ರಂ ದೃಷ್ಟ್ವಾ, ತಮ್ಮ ಗಂಡನಾದ ಕಾಳಿಯ ಕೃಷ್ಣನ ಅತ್ಯಂತ ಒತ್ತಡದಿಂದ ಕೂಡಿದಂತಹ ಪಾರ್ಷ್ಣಿ ಪ್ರಹಾರ, ಎಲ್ಲಾ ಕಡೆ ಬಿಡತಕ್ಕಂಥ ಪ್ರಹಾರಗಳಿಂದಾಗಿ ಪರಿರುಗ್ಣ ನುಜ್ಜುಗುಜ್ಜಾದಂತಹ ಫಣ ಆತಪತ್ರಂ, ತನ್ನ ಎಡೆಯ ರೂಪದ ಆತಪತ್ರವು ಭಗ್ನವಾಗಿದ್ದನ್ನು ಕಂಡು ದೃಷ್ಟ್ವಾ ಕಂಡು ಅಹಿರಾಜಂ, ಯಾರನ್ನ ಅಹಿರಾಜ ಅಂದರೆ ಕಾಳಿಯ, ಆತನನ್ನು ಕಂಡು ಅಮುಷ್ಯ ಪತ್ನ್ಯ, ಅಮುಷ್ಯ ಅವನ ಪತ್ನ್ಯ ಪತ್ನಿಯರಾದ ನಾಗಗಳು ಉಪಸೇದು ಹತ್ರ ಬಂದು ಆರ್ತಾಹ ಚದುರ್ವಿಧ ಭಜಂತೆ ಮಾಂ ಜನಾಹ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ನಾನೀಚ ಪುರುಷ ಋಷಭ ಅಂತ ಹೇಳಿದ್ದಾರೆ. ಆರ್ತನಾಗಿ ಬಂದರು, ಅವರೆಲ್ಲ ಆರ್ತರಾಗಿ ಬಂದರು. ಆ ಗಜೇಂದ್ರ ಕೂಡ ಏನು ಮಾಡ್ದ, ಅಂಬುಜ ಪತ್ರ ಆರ್ತಃ ಅಂಬುಜ ಹಸ್ತ ಆರ್ತಃ, ಆರ್ತನಾಗಿ ಸ್ತೋತ್ರ ಮಾಡಿಕೊಂಡ. ಆರ್ತಾಹ ಬಹುವಚನ ಇದು, ಆರ್ತಾಹ ಶ್ಲಥದ್ವಸನ ಭೂಷಣ ಕೇಶಬಂಧಾಹ, ಎಷ್ಟು ಜೋರಾಗಿ ಧಾವಿಸಿ ಬಂದರು ಅಂದರೆ ಅವರ ವಸ್ತ್ರ ಜಾರ್ತಾ ಇತ್ತು, ಮೈಮೇಲಿದ್ದ ಆಭರಣಗಳು ಕೆಳಗೆ ಬಿಡ್ತಾ ಇದ್ವು, ಕಟ್ಟುಗಳಿದ್ದ ಮುಡಿ ಕಳಿಸಿ ಹೋಗ್ತಾ ಇತ್ತು. ಅಂದರೆ ಏನಾದರೂ ರೂಪ ಧರಿಸಿ ಬಂದರು ಅಂತ ಅರ್ಥ, ಬರೀ ಹಾವುಗಳಾಗೆ ಬರಲಿಲ್ಲ. ಹೇಗೆ ಬಂದಿದ್ದಾರೆ ಅವರೀಗ, ತಮ್ಮ ದೇವರ ರೂಪವನ್ನೇ ಧರಿಸಿ ಬರ್ತಾ ಇದ್ದಾರೆ. ಶತದ್ವಸನ ಭೂಷಣ ಕೇಶಬಂಧಾಹ ಗರ್ಭೇ ಜಠರೆ ಜಗದ್ಯಶ ಸಹ ಗರ್ಭ ಜಗತ್ ತಸ್ಯ ಕೃಷ್ಣಸ್ಯ ಅಧಿಭರೇಣ ಅವಸನ್ನಾಹ ಪೀಡಿತಾಹ ಪಾರ್ಷ್ಣೇಹ ಪಾದಮೃಷ್ಟ ಭಾಗಸ್ಯ ಪ್ರಹಾರೈಹಿ ಪರಿಪರಿತೋ ಪರಿಪರಿತಃ ರುಗ್ಣ ಭಗ್ನಾಶ್ಚ ತಾಹ ಫಣಾಶ್ಚ ಪಾರ್ಷ್ಣಿ ಪ್ರಹಾರ ಪರಿರುಗ್ನ ಫಣಾತ ಪತ್ರಾಹ ಅತಿಭರಾವಸನ್ನಾಶ್ಚ ತಾಹ ಪಾರ್ಷ್ಣಿ ಪ್ರಹಾರ ಪರಿರುಗ್ನ ಫಣಾಶ್ಚ ಅತಿಭರಾವಸನ್ನ ಪಾರ್ಷ್ಣಿ ಪ್ರಹಾರ ಪರಿರುಗ್ನ ಫಣಾಹ ತಾಯೇವ ಆತಪತ್ರಾಣಿ ಯಶ ತಥಾ ಆತಪತ್ರ ಅಂದರೆ ಕೊಡೆ, ಛತ್ರದಂತೆ ಕೊಡೆ ತಕ್ಕೊಬಿಟ್ಟಿದೆ, ಅದರ ಮೇಲೆ ಕೃಷ್ಣ ಕುಡಿತಾ ಇದ್ದ. ಸ್ಥಂತಹ ವಿಶ್ರಂಸಮಾನಾಹ ವಸನಾದಯೋ ಯಾಸಾಂತಾಹ ಸಂತಾಹ ವಿಪನ್ನ ಮನಸೋಥ ಪುರಸ್ಕೃತಾರ್ಹಾಹ ಕಾಮಂ ನಿಧಾಯ ಭುವಿ ಭೂತಪತಿಂ ಪ್ರಣೇಮುಹು ಸಾಧ್ವ್ಯಃ ಕೃತಾಂಜಲಿ ಪುಟಾಹ ಪರಮಸ್ಯ ಭರ್ತುಃ ಮೋಕ್ಷೇಚ್ಛವಃ ಶರಣದಂ ಶರಣಂ ಪ್ರಪನ್ನಾಹ ತಂ ತಾಹ ವಿಪನ್ನ ಮನಸಃ ಅಥ ಪುರಸ್ಕೃತಾರ್ಹಾಹ. ಆ ರೀತಿ ವಿಪತ್ತಿಗೆ ಒಳಗಾದಂಥ ಮನಸ್ಸಿನ ಅವರು ಪುರಸ್ಕೃತ ಅರ್ಹ, ಕೈಲಿ ಪೂಜಾ ಸಾಮಗ್ರಿ ತಗೊಂಡು ಬಂದಿದ್ದಾರೆ. ಕಾಯಂ ನಿಧಾ ಕಾಯಂ ನಿಧಾಯ ಭುವಿ ಸಹ ನಮಸ್ಕಾರ ಹಾಕ್ತಿದ್ದಾರೆ. ಕಾಯಂ ಭುವಿ ನಿಧಾಯ, ಕಾಯ ಅಂದರೆ ದೇಹ, ದೇಹವನ್ನು ಭೂಮಿಗೆ ಅರ್ಪಿಸಿಬಿಟ್ಟು ತಾಗಿಸಿಬಿಟ್ಟು ಭೂತಪತ್ನಿಂ ಪ್ರಣೇಮುಹು, ಭೂತಪತಿ ಅಂದರೆ ರುದ್ರದೇವರಲ್ಲ ಇಲ್ಲಿ, ಭೂ ಬ್ರಹ್ಮಾಂಡಯೋಹಿ ಭೂತಾನಿ, ಬ್ರಹ್ಮಾದಿ ದೇವತೆಗಳಿಗೆ ಒಡೆಯನಾದಂಥ ವಿಷ್ಣುವನ್ನು ಕೃಷ್ಣನನ್ನು ಪ್ರಣೇಮುಹು, ಸಾಷ್ಟಾಂಗ ನಮಸ್ಕಾರದಿಂದ ಉರಸಾ ಶಿರಸಾ ದೃಷ್ಟಿಯ ಇದೆಲ್ಲ ಮಾಡ್ತಿದ್ದಾರೆ. ಸಾಧ್ವ್ಯ ಬಹಳ ಪತಿವ್ರತೆಯರವರು, ಕೃತಾಂಜಲಿ ಪುಟಾಹ ಕೈಗಳಲ್ಲಿ ಕೈ ಜೋಡಿಸಿಕೊಂಡಿದ್ದಾರೆ. ಪರಮಸ್ಯ ಭರ್ತುಃ ಮೋಕ್ಷೇಚ್ಛವಃ ತಮ್ಮ ಗಂಡನ ಬಿಡುಗಡೆಯಾಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ, ತಮ್ಮ ಗಂಡನ ಬಿಡುಗಡೆಯಾಗಬೇಕು ಅಂಥೇಳಿ ಪ್ರಾರ್ಥನೆ ಮಾಡೋಕ್ಕೆ ಬಂದಿದ್ದಾರೆ. ಶರಣದಂ ಶರಣಂ ಪ್ರಪನ್ನಾಹ, ಶರಣಂ ಪ್ರಪನ್ನ ಶರಣ ಹೊಂದಿದರು, ಯಾರ ಹತ್ರ ಹೋದರು ಶರಣ ಕೊಡೋರಲ್ಲ, ಅವ್ರಿಗೆ ಹೋಗಿ ಉಪಯೋಗ ಇಲ್ಲ. ಶರಣದಂ ರಕ್ಷಣೆ ಕೊಡ್ತಕ್ಕಂಥ ಪರಮಾತ್ಮನ ಹತ್ರ ರಕ್ಷಣೆಯನ್ನು ಬಯಸಿ ಹೋದರು. ಇದರಿಂದ ಪರಮಾತ್ಮ ಭಕ್ತ ವತ್ಸರಣಾದ್ದರಿಂದ ಆ ವಿಶ್ವಾಸದ ಮೇಲೇ ಅವರು ಎಲ್ಲ ಕೃಷ್ಣನ ಹತ್ರ ಬಂದು ನಮಸ್ಕಾರಾದಿಗಳನ್ನು ಮಾಡಿ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ನಾಗಪತ್ನ್ಯ ಹಾ ಊಚುಹು, ಆ ಸ್ತೋತ್ರದಲ್ಲಿ ಎಷ್ಟು ಅರ್ಥ ಇದೆ ಅವ್ರು ಮಾಡೋದ್ರೊಳಗೆ ಅದು ನೋಡ್ಕೋಬೇಕು. ನ್ಯಾಯೋ ಹಿ ದಂಡ ಕೃತಕಿಲ್ ಬಿಷೇಸ್ಮಿನ್ ತವಾವತಾರ ಖಲ ನಿಗ್ರಹಾಯ ರಿಪೋಸ್ತುತಾನಾಮಪಿ ತುಲ್ಯ ದೃಷ್ಟೇ ಧತ್ಸೇ ದಮಂ ಫಲಮೇವಾನುಶಮಿಷ್ಯಂ. ಸಾಮಾನ್ಯ ಏನು ಮಾಡ್ತಿರ್ತಾರೆ, ಇವನೇನು ತಪ್ಪು ಮಾಡಿಲ್ಲ ಭಾಳ ಕ್ಷಮಿಸಿಬಿಡು ಅಂತ ಕೇಳೋದು ಪದ್ಧತಿ, ಅವ್ರು ಹಾಗೆ ಹೇಳ್ತಾ ಇಲ್ಲ. ನ್ಯಾಯೋ ಹಿ ದಂಡ, ನೀನು ಮಾಡಿದ ಶಿಕ್ಷೆ ಇದೆಯಲ್ಲ ಸರಿಯಾಗಿ ಮಾಡಿದ್ದಿ, ಇದು ಬಹಳ ಮುಖ್ಯ. ಈ ರೀತಿ ಮಾಡಿದಾಗ ಏನಾಗುತ್ತಾಗ ಧರ್ಮಕ್ಕೆ ಶರಣಾಗ್ತಾರೆ ಅಂತ ಅರ್ಥ. ಅದನ್ನು ಫೌಲ್ ಮೆಥಡಲ್ಲಿ ಹೋಗ್ತಾ ಇಲ್ಲ, ನಾವು ಮಾಡಿದ ತಪ್ಪಾಗಿ ಇವನು ಮಾಡಿ ತಪ್ಪು ಮಾಡಿದ ಶಿಕ್ಷೆ ಕೊಟ್ಟಿದ್ದೆ. ಅದೇ ರೀತಿ ಬಲಿಚಕ್ರವರ್ತಿಗೂ ಕೂಡ ಹೆಂಡತಿ ಏನೋ ಸ್ತೋತ್ರ ಮಾಡ್ತಾಳೆ, ಭಾರಿ ಅಹಂಕಾರ ಇತ್ತು ಇಂದ ಹೇಳಿ ತೋಳ್ತಾ ಇಡ್ತಾಳೆ, ಉದ್ಧಾರ ಮಾಡಿದೆ ಸ್ತೋತ್ರ ಮಾಡ್ತಾಳೆ, ಪ್ರಹ್ಲಾದನು ಹಾಗೆ ಸ್ತೋತ್ರ ಮಾಡ್ತಾಳೆ. ಅದು ಬಿಟ್ಟು ನೀನೇ ತಪ್ಪು ಮಾಡ್ತಿದ್ದಿ ಅಂತ ಹೇಳಕ್ಕೆ ಹೋದ್ರೆ ಏನಾಗುತ್ತೆ, ಅದು ಸ್ತೋತ್ರದ ಬದಲು ಹಿಂದೆ ಆಗಿಬಿಡುತ್ತೆ. ನೀನು ತಿಳುವಳಿಕೆ ಇಲ್ಲ ಏನೋ ಪಾಪ ಅಷ್ಟು ಗೋಳಿಸ್ತೀಯ ಅಂತ ಹೋಗಲಿಲ್ಲ, ಇದು ಸ್ತೋತ್ರ ಮಾಡಬೇಕಾದ್ರೆ ವಿವೇಕ ಇರಬೇಕು. ನ್ಯಾಯೋ ಹಿ ದಂಡ ಕೃತ ಕಿಲ್ಬಿಷೇಸ್ಮಿನ್, ಕಿಲ್ಬಿಷ ಅಂದರೆ ಪಾಪ, ಕೃತ ಕಿಲ್ಬಿಷೆ ಪಾಪ ಮಾಡಿರ್ತಕ್ಕಂಥ ಇವನ ವಿಷಯದಲ್ಲಿ ದಂಡ ಮಾಡಿದ್ದು ನ್ಯಾಯವಾಗಿದೆ. ನ್ಯಾಯ ಬೇರೆ ನ್ಯಾಯ್ಯ ಬೇರೆ, ನ್ಯಾಯ ಅಂದರೆ ನ್ಯಾಯ, ನ್ಯಾಯ್ಯ ಅಂದರೆ ನ್ಯಾಯಾದರಪೇತ, ನ್ಯಾಯಕ್ಕೆ ಅನುಗುಣವಾಗಿದೆ ಅಂತ, ನ್ಯಾಯಕ್ಕೆ ಅನುಗುಣವಾಗಿರತಕ್ಕಂಥ ಶಿಕ್ಷೆಯನ್ನೇ ಕೊಟ್ಟಿದ್ದೆ. ಯಾಕೆ ಅವತಾರ ಮಾಡಿದ್ರೆ ಅದಕ್ಕೆ ನೀನು ತವಾವತಾರ ಖಲು ತವಾವತಾರ ಅವತಾರವು ಖಲ ನಿಗ್ರಹಾಯ ಖಲ ದುಷ್ಟ ವಿನಾಶ ಆಯಿತು ದುಷ್ಕೃತಾಂ ಅಂತಿರೋದ್ರಿಂದ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಿ. ರಿಪೋಹ ಸುತಾನಾಮಪಿ ತುಲ್ಯ ದೃಷ್ಟೇಹೇ ಎಂಥವನು ಗೊತ್ತಾರೇನು, ರಿಪೋ ಸುತಾನಾಮಪಿ ತುಲ್ಯ ದೃಷ್ಟೇಹೇ ತುಲ್ಯ ದೃಷ್ಟಿ ಸಮ ನೀನು ಶತ್ರುಗಳ ಮಕ್ಕಳನ್ನು ಸರಿಯಾಗಿ ನೋಡೋನು. ಸಪ್ತಸ್ಕಂದ ಆಗೋಗ್ಬಿಟ್ಟಿದೆ, ಹಿರಣ್ಯಕಶು ಮಹಾದ್ವೇಷಿ, ಅವನ ಮಗ ಪ್ರಹ್ಲಾದ. ದ್ವೇಷಿಗಳ ಮಗನ ಏನಂತ ನೋಡ್ತಾರೆ ಸಾಮಾನ್ಯ, ಅವ್ರ ದ್ವೇಷ ನೋಡಿ ಯಾರೋ ಇರ್ತಾರೋ, ಅಪ್ಪ ಬಹಳ ದುಷ್ಟ ಇರ್ತಾನೆ, ಅವ್ರ ಮಗ ಸೀಟ್ಗೆ ಅಪ್ಲೈ ಮಾಡ್ತಾರೆ, ಅವನ ಮಗನ ಗೆಟ್ ಔಟ್ ಅಂದ್ಬಿಡ್ತಾರೆ ಮುಂದೆ. ಅವ್ರೆಂಥ ಅಯೋಗ್ಯ ಅಂಥವ್ನ ಮಗ ಮೊದಲೇ ಗೊತ್ತಾಯ್ತು ಹೋಗಂತ ಹೇಳಿದ್ಬಿಡ್ತಾರೆ. ದೇವರು ಹಾಗೆ ಮಾಡಿದ್ನ ಮಾಡಲಿಲ್ಲ, ಯಾಕೆ ರಿಪೋ ಸುತಾನಾಮಪಿ ತುಲ್ಯ ದೃಷ್ಟೇಹೇ ಶತ್ರುಗಳ ಆ ಹೌದು ನಾವು ಹೇಳ್ತೇವೆ ಯಾತಕ್ಕೆ ಅಂದರೆ ನಮಗೆ ಅದು ಬುಡದ ಜ್ಞಾನ ಇಲ್ಲ ಆದ್ರಿಂದ ಅಷ್ಟಕ್ಕೆ ತೀರ್ಮಾನ ಮಾಡಿಬಿಡ್ತೇವೆ. ಯೋಗ್ಯರಾದ್ರೆ ಏನು ಮಾಡ್ತಾರೆ, ಹೌದಾ ಸರಿ ಉಳಿದ ವಿಷಯ ನೋಡೋಣ ಅಂತ ಹೇಳ್ತಾರೆ. ಉಳಿದೆಲ್ಲ ರ್ಯಾಂಕಿಂಗ್ ಎಲ್ಲ ಭಾಳ ಚೆನ್ನಾಗಿದೆ, ಅವಾಗ ಕೇಳ್ತಾ ಕೇಳ್ಕೊಂಬಿಟ್ಟು ನಿಮ್ಮಪ್ಪ ಅಂಥವನು ಈ ಮಾಡಿದ್ದೀನಿ ಆಗಿರ್ತೀಯಾ ಇಲ್ಲ ತಾನೆ ಅಂತ ಹೇಳಿ ಮಾಡ್ತಾ ಅದಕ್ಕೆ ಜಾಣತನ. ಹೆಸರು ಕೇಳ್ತಾರೆ ಬಿಸಾಕೋದೇನದು ದಡತನ, ಹಾಗೆ ಮಾಡಬಾರ್ದು. ದೇವ್ರ ಎಂಥವನು ಅಂತ ನಾವು ಯಾಕೆ ಮಾಡ್ತೇವೆ ಅಂದರೆ ಪೂರ್ಣ ಜ್ಞಾನ ಇಲ್ಲ, ಒಂದು ಒಂದಷ್ಟಿಲಿ ಯೋಚನೆ ಮಾಡಿ ತೀರ್ಮಾನ ಮಾಡಿಬಿಡ್ತಾರೆ. ಆದ್ರೆ ಇಲ್ಲ ಯಾರು ಹಲಸೆಣ್ಣು ಕೊಟ್ಟರು ನೋಡಿದ್ರೆ ಚುಚ್ಚು ಬಿಸಾಕ್ಬಿಟ್ಟು, ಅದನ್ನು ಒಳಗೆ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ, ತೆಗೆದು ನೋಡಲೇ ಇಲ್ಲ ಅವನು, ಕಂಡಾಗೆಲ್ಲ ಹಲ್ಲಕ ಬಿಸಾಕ್ತಿರೋದೇ ಕೆಲಸ. ಅವನೇನು ಗೊತ್ತು, ವಿವೇಕ ಇಲ್ಲ. ವಿವೇಕ ಅಂದರೆ ಬಿಡಿಸಿ ನೋಡಬೇಕು, ಬಿಡಿಸಿ ನೋಡಿದಾಗ ಗೊತ್ತಾಗ ಕೃಷ್ಣ ಏನು ಮಾಡಿದೆ, ಪ್ರಹ್ಲಾದನ ಉದ್ಧಾರ ಮಾಡಿದ್ದೇನೋ, ಹಿರಣ್ಯಕಶಿಪನ ನಾಶ ಮಾಡಿದ್ದೇನೋ, ಎಷ್ಟು ವಿವೇಕ ಬೇಕು ಅದಕ್ಕೆ. ನೀನು ಎಷ್ಟು ನಿಷ್ಪಕ್ಷಪಾತಿ ಅಂದರೆ ಶತ್ರುಗಳ ಮಕ್ಕಳನ್ನು ಕೂಡ ಒಂದೇ ರೀತಿಯಲ್ಲಿ ನೋಡ್ತಕ್ಕಂಥ ನೀನು ನನ್ನ ಗಂಡನ ಶಿಕ್ಷೆ ಕೊಟ್ಟಿದ್ದೆ ಅಂದರೆ ಸರಿಯಾಗಿ ಕೊಟ್ಟಿದ್ದೆ ಅಂತ ಅರ್ಥ. ಧತ್ಸೇ ದಮಂ ಖಲು ಫಲಮೇ ವಾನು ಶಮಿಷ್ಯಂ, ನೀನೇನು ಫಲ ಕೊಡಬೇಕು ಅಂತ ಕೊಟ್ಟಿದ್ದೆ. ದಮ ಅಂದರೆ ನಿಗ್ರಹ, ನಿಗ್ರಹ ಮಾಡಿದ್ದು ಕೂಡ ಯೋಗ್ಯ ರೀತಿಯಾದ ಶಾಸ್ತ್ರಕ್ಕೆ ಅನುಗುಣವಾದದ್ದೇ ಹೊರತು ನ್ಯಾಯಕ್ಕೆ ಅನುಗುಣವಾದದ್ದೇ ಹೊರತು ಬೇರೆ ಅಲ್ಲ ಅಂತ ಸ್ತೋತ್ರ ಮಾಡ್ತಾರೆ. ರಿಪೋ ಸುತೇಷ್ವಪಿ ತುಲ್ಯ ದೃಷ್ಟೇ ಅನುಶಮಿಷ್ಯಂ ಅಪರಾಧಾನುಗುಣ ತಯ ವರ್ಣನೀಯಂ ವರ್ಣನೀಯಂ ಫಲಂ ತದ್ರೂಪಂ ಶಮಂ ಅನುಗ್ರಹಂ ಧತ್ಸೇ ಕರೋಷಿ. ಆ ರೀತಿ ಮಾಡೋದೇ ಅನುಗ್ರಹದ ದೃಷ್ಟಿಯಾದ್ದರಿಂದ ಆ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ. ಗೊತ್ತಾಯ್ತಾ, ಇದು ಶಿಕ್ಷೆ ಕೊಟ್ಟಿದ್ರೆ ಆಕ್ಷೇಪ ಏನೂ ಇಲ್ಲ, ಆ ತಪ್ಪನಿಷ ಉದ್ಧಾರ ಮಾಡುವಂಥ ಅರ್ಥ ಕೇಳ್ತೇವೆ ಹೊರತು ಬೇರೆ ಅಲ್ಲ. ಅನುಗ್ರಹೋಯಂ ಭವತಾ ಕೃತೋ ಹಿ ನೋ ದಂಡೋ ಅಸತಾಂ ತೇ ಖಲು ಕಲ್ಮಷಾಪಃ ಯದ್ದಂದ ಶೂಕತ್ವಮುಷ್ಯ ದೇಹಿನಃ ಕ್ರೋಧೋಪಿ ತೇನುಗ್ರಹ ಏವ ಸಮ್ಮತಃ. ಅನುಗ್ರಹೋಯಂ ಭವತಾ ಕೃತೋ ಹಿ, ಅವರು ಇನ್ನೂ ಹೊಡ್ತಾರೆ, ಮಾಡಿದ್ದೇನಿದು ಶಿಕ್ಷೆಯಲ್ಲ ಅನುಗ್ರಹ ಇದು. ಅದೇ ಶಿಕ್ಷೆ ಒಳಗೆ ಮಾಡಿದ್ದಕ್ಕೇನಾಯ್ತು, ಅದಕ್ಕೆ ಅವನು ಉದ್ಧಾರ ಆಗ್ತಾನೆ, ಹೇಳ್ತಾರೆ ಮಗ ತಪ್ಪಾಡೆ ಹೊರಗೆ ಹಾಕಿರು ಅದು ಬುದ್ಧಿ ಬರುತ್ತೆ ಅವ್ರಿಗೆ ಅಂತ ಹೇಳ್ತಾರೆ. ಇದು ಅವ್ರು ಬೈಲಕ್ಕೆ ಹೋಗೋದಿಲ್ಲ, ಆ ರೀತಿ ಮಾಡಿದ ಬುದ್ಧಿ ಬರುತ್ತೆ ಅವ್ರಿಗೆ ಅಂತ ಕೊಂಡಾಡ್ತಾರಲ್ಲ ಆ ರೀತಿ ಹೇಳ್ತಾರೆ. ನೋ ದಂಡ ಅಸತಾಂತೇ ಖಲು ಕಲ್ಮಶಾಪಃ, ಅಸಜ್ಜನರ ದೋಷವನ್ನು ಪರಿಹಾರ ಮಾಡೋದೇ ನಿನ್ನ ಅವತಾರದ ನಿನ್ನ ಶಿಕ್ಷೆಯ ದೃಷ್ಟಿಯಾದ್ದರಿಂದ ನೀನು ಮಾಡಿದ್ದು ಭಾರಿ ಒಳ್ಳೆಯದಾಯಿತು. ಯಾಕೆ ಅಂದರೆ ಎತ್ತು ದಂದಶೂಕತ್ತ ಮಮುಷ್ಯ ದೇಹಿನಃ ಕ್ರೋಧೋಪಿ ತೇನುಗ್ರಹ ಏವ ಸಮ್ಮತಃ. ಈ ಜೀವನ ಎಂಥ ದೇಹ ಬಂದಿದೆ ಈಗ, ದಂದಶೂಕ ಅಂದರೆ ಹಾವು, ಸರ್ಪ ಯೋನಿ ಬಂದಿದೆ. ಆ ಯೋನಿ ಬರಬೇಕಾದ್ರೆ ಏನೋ ಒಂದು ಕಾರಣ ಇರಲೇಬೇಕು, ಅದು ಅರ್ಥ ಮಾಡ್ಕೊಳ್ಳ, ಅದು ಅಂತೇನು ತಪ್ಪಿದೆ ಅಂತ ಅರ್ಥ. ಹೀರ ಯೋನಿ ಬರಬೇಕಾದ್ರೆ ಏನಾಗಿರಬೇಕು ಅಂದು ತಪ್ಪು ಮಾಡಿರಬೇಕು, ಅದು ತಕ್ಕಂತ ಶಿಕ್ಷೆ ಕೊಟ್ಟಿದ್ದೀನಿ. ಅಂದರೆ ದೊಡ್ಡವರು ಶಿಕ್ಷೆ ಕೊಟ್ಟರೆ ಏನು ತಿಳ್ಕೋಬೇಕು, ಅದನ್ನು ಕ್ರೋಧೋಪಿತೆ ಅನುಗ್ರಹ ಏವ ಸಮ್ಮತಃ, ನಿನ್ನ ಕ್ರೋಧವು ಕೂಡ ಅನುಗ್ರಹವೇ ಅಂತ ಒಪ್ಪಕ್ಕೆ ಹೊರತು ಬೇರೆ ಮಾಡಿಕೊಡೋದು ಬಹಳ ಮುಖ್ಯ. ಇದು ಯಾರು ಕ್ರೋಧವನ್ನು ಅನುಗ್ರಹ ಅಂತ ಭಾವಿಸ್ತಾರೆ ಅವ್ರು ಉದ್ಧಾರ ಆಗಿಬಿಡ್ತಾರೆ, ಕ್ರೋಧಕ್ಕೆ ಪ್ರತಿಕ್ರೋಧ ಮಾಡ್ಕೋತಾರೆ, ಅವರೇನಾಗ್ತಾರೆ ನಾಶ ಹೊಂದ್ಬಿಡ್ತಾರೆ. ಮೇಷ್ಟು ಹೊಡೆದ ಸಿಟ್ಟು ಇವನು ಹೊಡೆದ ಏನಾಯ್ತು ಅಲ್ಲಿಗೆ, ಯಾವ ಕ್ಲಾಸಲ್ಲೂ ಸೀಟ್ ಸಿಗಲ್ಲ, ಆಮೇಲೆ ಅವ್ನು ಕೆರಿಯರೇ ಹಾಳು ಮಾಡ್ಕೊಬಿಟ್ಟು. ಅವ ಏನು ಮಾಡ್ದ, ಸಾರಿ ಸಾರ್ ಅಂತ ಹೇಳಿದ, ಯಾತಕ್ಕೆ ಹೊಡೆದ್ರೆ ಯೋಚನೆ ಮಾಡ್ದ, ಆ ತಪ್ಪು ತಿದ್ದುಕೊಂಡ, ಮರದಿವಸ ಅವನೇ ಗುಡ್ ಅಂತ ಹೇಳಿದ. ಯಾವ ಎಷ್ಟು ಹೊಡೆದಿರ್ತಾರೋ ಹೇಳ್ತಾನೆ ಮರದಿವಸ ಗುಡ್, ಈ ಇದು ಜಾಣತನ ಅಂತ ಹೇಳಿದ. ಅವನಿಗೆ ಹೊಡೆಯೋ ಉದ್ದೇಶ ಅವನಿಗಿರಲಿಲ್ಲ, ಏನು ಉದ್ದೇಶ ಇತ್ತು ಮೇಷ್ಟ್ರಿಗೆ, ಅವನು ತಿದ್ದೋ ಉದ್ದೇಶ ಇತ್ತು. ಅದ್ಮೇಲೆ ಒಳ್ಳೇದಾಗ್ತಾನೆ, ಈಗ ಯಾವಾಗಲೂ ದೊಡ್ಡವರು ನೋಡ್ಬೇಕು ಯಾವ ರೀತಿಯಲ್ಲಿ ನೋಡಬೇಕು, ಮಾತಿ ಮಾತಾಡೋದು ದೊಡ್ಡದಲ್ಲ, ಆ್ಯಕ್ಷನ್ಗೆ ಆ್ಯಕ್ಷನ್ ತೋರಿಸೋದು ದೊಡ್ಡದಲ್ಲ, ಅರ್ಥ ಮಾಡ್ಕೋಬೇಕು ಫಸ್ಟ್. ಅದು ಅರ್ಥ ಮಾಡಿಕೊಂಡಾಗ ಅವ್ರು ಸರಿಯಾಗಿ ಕೊಟ್ಟರು ಅಂದರೆ ಅಕ್ಸೆಪ್ಟ್ ಮಾಡಬೇಕು, ಅಕ್ಸ್ಟ್ ತಪ್ಪಾಗಿ ಕೊಟ್ಟಿದ್ದಿದ್ರೆ ಗೊತ್ತಾಯ್ತಿಲ್ಲ ಅನುಗ್ರಹ ಅಂತ ಹೇಳೋದಕ್ಕೆ ನಮ್ಮ ಪಾಪ ಪರಿಹಾರ ಆಯ್ತು ಅಷ್ಟೇ. ಅದರಿಂದ ಅಹಲ್ಯ ಹಾಗೆ ಮಾಡಿದ್ದಕ್ಕೆ ಸಿದ್ಧಿ ಬಂತು, ತಾ ನಿರಪರಾಧಿಯಾದ ಅಹಲ್ಯಗೆ ಭಯಂಕರ ಶಾಪ ಬಂತು. ಅಹಲ್ಯ ಏನು ಮಾಡ್ಬೋದು, ತಿರುಗಿ ಶಾಪ ಕೊಡ್ಬೋದಾಯ್ತು ಬೇಕಾದ್ರೆ, ಅದೇ ಅಥವಾ ಏನಾದ್ರು ಮಾಡಲಿಲ್ಲ, ಸಹಿಸಿಕೊಂಡು ದೊಡ್ಡ ತಪಸ್ಸಾಗೋಯ್ತು. ಅಂದರೆ ರಾಮದೇವರು ಒಂದು ದರ್ಶನ ಕೊಟ್ಟರು ಕೊನೆಗೆ, ಅದು ತಪ್ಪಿದ್ದು ಶಾಪ ತಗೊಳ್ಳೋದು ಒಂದು, ತಪ್ಪಿಲ್ಲದೆ ಶಾಪ ತಗೊಳ್ಳೋದು ಒಂದು. ತಪ್ಪಿಲ್ಲದಿದ್ದ ದೊಡ್ಡವರು ದಂಡಿಸಿಬಿಟ್ರೆ ಅವ್ರ ಪುಣ್ಯ ನಮಗೆ ಬರುತ್ತೆ ಅಂತ ಅರ್ಥ, ತಪ್ಪಿದ್ದ ದಂಡಿಸಿಬಿಟ್ರೆ ನಮ್ಮ ಪಾಪ ಹೋಗುತ್ತೆ ಅಂತ ಅರ್ಥ, ಅದರಿಂದ ಸಮಸ್ಯೆನೇ ಬರೋದಿಲ್ಲ. ಅನುಗ್ರಹೋಯಂ ಭವತಾ ಕೃತೋ ಹಿ ನೋ ದಂಡೋ ಸತಾಂ ತೇ ಖಲು ಕಲ್ಮಷಾಪಃ, யத்தந்த சூகத்வமுஷ்ய தேகினஹ க்ரோதோபி தேனுக்ரஹ ஏவ சம்மதஹ தபஸ்ஸு தப்தம் இமனேன பூர்வம் நிரஸ்தமானேன ச மனதேன தர்மோதவா சர்வஜனானுகம்பயா யதோ பவான் துஷ்யதி சர்வஜீவஹ. ஈக ஏன் பாப மாடிதோ ஹவா குட்டிதா ஏன் புண்ணிய மாடிதோ நின்னு தர்சன யோக பந்தவனிகே ನೀನು ಪಾದಸ್ಪರ್ಶೆ ಆಯಿತು ಅಂತೇಳಿ ಆ ಆ್ಯಂಗಲ್ ನೋಡ್ತಾ ಇದ್ದಾರೆ. ಪಾದಸ್ಪರ್ಶೆ ಆಯ್ತಲ್ಲ, ತಪಸ್ಸು ತಪ್ತಂ ಕಿಮನೇನ ಪೂರ್ವಂ, ಏನು ಸುಕೃತವ ಮಾಡಿದಳು ಯಶೋಧೆ ಇದ್ದಾಗೆ, ಈರುಳ್ಳೆ ತಪಸ್ ಮಾಡಿದ್ದ ಪುಣ್ಯಾತ್ಮ ಇವನು. ನಿರಸ್ತ ಮಾನೇನ ಚ ಮಾನದೇನ, ಮಾನದೇನ ನಿರಸ್ತ ಮಾನೇನ, ನೀ ಎಂಥವನು ನಿರಸ್ತ ಮಾನ ಮಾನದ ಅಮಾನಿ ಮಾನದೋ ಮಾನ್ಯ ವಿಷ್ಣು ಸಹಸ್ರನಾಮದ ಪದ, ಮಾನದನಾದ ನೀನು. ಧರ್ಮೋಥವಾ ಅಥವಾ ಏನ್ ಧರ್ಮಾಚರಣೆ ಮಾಡಿದ್ನೋ, ಏನ್ ತಪಸ್ ಮಾಡಿದ್ನೋ, ಸರ್ವಜನಾನುಕಂಪಯ ಯಥೋ ಭವಾನ್ ತುಷ್ಯತಿ ಸರ್ವ ಜೀವ, ನೀನು ಸರ್ವರಿಗೂ ಜೀವನಂತ ಜೀವನಪ್ರದನಾದಂಥ ವ್ಯಕ್ತಿ ನೀನು ಅಂತವನು ಸಂತೋಷಪಟ್ಟಿದ್ದೆ. ಅದು ಗುರುತೇನು ಅಂದರೆ ಕೊಂದು ಹಾಕಿಲ್ಲ, ನೀನು ಕೊಂದು ಹಾಕಿದ್ದೆ ಏನಾಗ್ತಿತ್ತು ಅಲ್ಲಿಗೆ ನಾಶ ಅಂತ ಆಗೋದು. ಶಿಕ್ಷೆ ಅಷ್ಟೇ ಕೊಟ್ಟಿದ್ದು ತಿದ್ದುಕೊಳ್ಳೋಕೆ ಅವಕಾಶ ಇದೆ. ಈಗ ಅಯೋಗ್ಯನ ಸಂಹಾರ ಮಾಡ್ತಾನೆ, ಯೋಗ್ಯನ ಶಿಕ್ಷೆ ಕೊಟ್ಟು ಉದ್ಧಾರ ಮಾಡಿಬಿಡ್ತಾನೆ. ಆದ್ದರಿಂದ ನೀನು ಸಂತೋಷ ಪಟ್ಟಿದ್ದೆ ಎಂಬುದಕ್ಕೆ ಅವನು ಕೊಂದಿಲ್ಲ ಎಂಬುದೇ ಮುಖ್ಯವಾದಂಥ ಕಾರಣ. ಭವಾನ್ ತುಷ್ಯತಿ ಸರ್ವ ಜೀವ ತಪಸ್ಸು ತಪ್ತಂ ಕಿಮನೇನ ಪೂರ್ವಂ ನಿರಸ್ತ ಮಾನೇನ ಚ ಮಾನ್. ಕೆಲವರು ಇರ್ತಾರೆ ಪಡಿಸ್ಕೊಂಡು ಬಂದಿರ್ತಾರೆ, ಗೆಟ್ ಔಟ್ ಅಂದ್ರೆ ಮೇಷ್ಟ್ರು ಅಂತ ಮನೆ ಬಂದು ಹೇಳ್ತಾನೆ, ನೀನು ಪುಣ್ಯ ಗೆಟ್ ಔಟ್ ಅಂತ ಡಿಸ್ಮಿಸ್ ಮಾಡಿಲ್ಲ ಯೋಚನೆ ಮಾಡು ಅಂತ ಹೇಳಿದ್ರು. ಅದಿಷ್ಟು ಅನುಗ್ರಹ ತಾನೇ. ಈಗ ಅದು ಸೀರಿಯಸ್ ಅಂತ ಡಿಸ್ಮಿಸ್ ಮಾಡಿದ ಗತಿ ಏನಾಗ್ತಿತ್ತು, ಬೇಡ ಭಾರಿ ಒಳ್ಳೆಯವರವರು ಬಾ ಹತ್ರ ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಒಳ್ಳೇದಾಗತ್ತೆ ನಿನಗೆ ಅಂತ ಹೇಳ್ತಾ ಅದು ಯೋಚನೆ ಮಾಡಬೇಕು. ನಾವು ಮಾಡೋ ತಪ್ಪುಗಳಿಗೆ ದೇವ್ರು ಕೂಡ ಶಿಕ್ಷೆ ಯಾವಾಗಲೂ ಏನಾಗಿರುತ್ತೆ, ತುಂಬ ಕಡಿಮೆ ಆಗಿರುತ್ತೆ. ಅದು ಏನು ಮಾಡಿರ್ತಾನೆ ಅದನ್ನು, ಈ ತಾಯಿ ಎಷ್ಟೇ ಜೋರ ಮಕ್ಕಳಿಗೆ ಹೊಡೆದ್ರು ಕೂಡ ಹೇಗೆ ಹೊಡೆದಿರ್ತಾಳೆ, ಅದಕ್ಕೆ ಅಪಾಯ ಆಗಬಾರ್ದು ಅಂತ ದೃಷ್ಟಿಯಿಂದ ಹೊಡೆದಿರ್ತಾಳೆ ಹೊರತು ಜ್ಞಾನ ಬಂದಿರಬೇಕು ಅಪಾಯ ಆಗಬಾರ್ದು. ದೇವ್ರ ಶಿಕ್ಷೆ ಕೊಡೋ ರೀತಿ ದೇವರಂಥ ತಾಯಿ ಇಲ್ಲ, ಹರಿರೇವ ಜಗತ್ ಪಿತೃ ಮಾತೃ ಗತಿ. ಆದ್ದರಿಂದ ದೇವರ ಕಾರುಣ್ಯ, ತಾಯಿಗೆ ಕಾರುಣ್ಯ ಇರುತ್ತೆ, ವಿವೇಕ ಇರಲ್ಲ. ಒಂದೊಂದು ಸಲ ಎಷ್ಟೋ ಜನ ತಮ್ಮ ಮಕ್ಕಳು ಹೊಡೆದು ಬಿಡ್ತಾರೆ, ಕೈಕಾಲು ಮುರಿದು ಬಿಡ್ತಾರೆ, ಆಮೇಲೆ ಓಡಾಡ್ತಿರ್ತಾರೆ ಹಣ ಹಾಳು ಮಾಡಿಬಿಟ್ಟೆ ಅಂತೇಳಿ. ಏನು ಮಾಡೋಕ್ಕಾಗಲಿಲ್ಲ ಅವರಿಗೆ, ಒಳ್ಳೇದು ಮಾಡೋಕ್ಕೋ ಕೆಟ್ಟದ್ದು ಮಾಡಿಬಿಟ್ಟಿರ್ತಾರೆ. ಯಾಕೆ ತಿಳುವಳಿಕೆ ಇಲ್ಲ ದೇವರಿಗೆ, ಆ ಪ್ರಸಕ್ತಿರೇ ಇಲ್ಲ. ಯಾರತ ಸರ್ವಜ್ಞ, ಸರ್ವಜ್ಞ ಸರ್ವಶಕ್ತನಾದ್ದರಿಂದ ಶಿಕ್ಷೆ ಹೇಗೆ ಕೊಡ್ತಾರೆ, ಎಷ್ಟು ಕೊಡಬೇಕು ಅಷ್ಟೇ, ಒಂಚೂರು ಹೆಚ್ಚಿಲ್ಲ ಕಡಿಮೆ ಇಲ್ಲ. ನಾವು ಹೆಚ್ಚು ಕೊಟ್ಟ ಅಂತ ತಿಳ್ಕೊಂಡು ನಮ್ಮ ತಪ್ಪು ಗೊತ್ತಾ, ನಾವು ಸರಿಯಾಗಿ ದೇವರು ಅರ್ಥ ಮಾಡ್ಕೊಂಡಿಲ್ಲ ಅಂತ ತಿಳ್ಕೊಂಡಾಗ ಅದು ಪುಣ್ಯ ಆಗೋದಿಲ್ಲ, ಪಾಪ ಆಗಿಬಿಡುತ್ತೆ. ಇವ್ರು ಸರಿಯಾಗಿ ಅರ್ಥ ಮಾಡ್ಕೊಂಡು ಹೇಳ್ತಾರೆ, ಇವ್ರು ಸರಿಯಾಗಿ ಇದನ್ನು ಅನುಗ್ರಹ ಮಾಡಿದ್ದಿ, ಎಷ್ಟು ಪುಣ್ಯವಂತ ಇವನು ಅಂತ ಹೇಳ್ತಾರೆ. ಸತಸ್ತು ತಪ್ತಂ ನರು ದಂಡ ಶಾಸನ ನ್ಯಾಯೋ ದಂಡ ಪ್ರಾಪ್ತ ಮಹಾಕತಸ್ಮಾದೇ ತುಂಬ ಬರೀತಾನೆ. ನಿಗ್ರಹ ಕೃತೋ ಅಯಂ ಅನುಗ್ರಹ ಕಥಮಿತ್ಯತೋ ನಿಗ್ರಹ ಅನುಗ್ರಹ ರೂಪತಾಮೇವಾಹ ಅನುಗ್ರಹ ಇ ನಿಗ್ರಹ ಅನುಗ್ರಹ ಹೇಗಾಯಿತು ಅಂಬುದಕ್ಕೆ ಕಾರಣ ಕೊಡ್ತಾರೆ. ಹೀರವಧಾರಣೆ ಭವತಾ ಕೃತೋಯಂ ದಂಡ ನಃ ಅಸ್ಮಾಕಂ ಅನುಗ್ರಹ ಏವ ಭವತಾ ಕೃತ ಅಯಂ ದಂಡ ನಃ ಅಸ್ಮಾಕಂ ಅನುಗ್ರಹ ಏವ ನೀನು ಮಾಡಿದ ದಂಡ ದೊಡ್ಡ ಅನುಗ್ರಹ ಇದು. ತೇ ತ್ವಯ ಕ್ರಿಯಮಾಣೋ ದಂಡೋ ಅಸತಾಂ ಔಪಾಧಿಕ ಅಸಾಧು ಭಾವಾನಾಂ. ನೋಡಿ ಅಸತಾಂ ಶಬ್ದಕ್ಕೆ ಅರ್ಥ ಬರೀತಾರೆ. ಸಾಮಾನ್ಯ ಅಸತಾಂ ದಂಡ ಅಂದ್ರೇನು, ಅಸಜ್ಜದಲ್ಲಿ ಮಾಡ್ತಕ್ಕಂಥ ದಂಡ ಅನುಗ್ರಹ ಅಂತ ಹೇಳಿಬಿಟ್ರು. ಹಾಗಿದ್ದರೆ ಯೋಗ್ಯರು ದುರ್ಯೋಧನಾಗಿ ಮಾಡಿದ ದಂಡ ಅನುಗ್ರಹನ ಅದು ಅಲ್ಲ, ಅದಕ್ಕೆ ಅರ್ಥ ಬರೀತಾರೆ. ಔಪಾಧಿಕ ಅಸಾಧು ಭಾವಾನ ಯಾವುದೋ ಕಾರಣದಿಂದ ದಾರಿ ತಪ್ಪಿದವರು ಇರ್ತಾರಲ್ಲ ಅವರಿಗೆ ದಂಡ ಮಾಡಿದರೆ ಅಂತ ಅರ್ಥ. ಸ್ವರೂಪತಃ ಅಸಜ್ಜನರಿಗೆಲ್ಲ ಕಾರಣಾಂತರದಿಂದ ತಪ್ಪು ಮಾಡಿರ್ತಾರಲ್ಲ ಅವರಿಗೆ ಒಳ್ಳೆ ಅನುಗ್ರಹ ಇತ್ತು. ಕಲ್ಮಶಾಪಃ ಖಲು ಪಾಪ ಪರಿಹಾರಕಃ ಏವ. ಯಾರೋ ಪರಿಚಯ ವ್ಯಕ್ತಿ ಇದ್ದ, ಅವನು ಪಿ ಯು ಸಿಯಲ್ಲಿ ಫೇಲ್ ಆಗಿಬಿಟ್ಟ ಗೊತ್ತಾಯ್ತಾ, ಆಮೇಲೆ ಬಹಳ ಸೀರಿಯಸ್ ಆಗಿ ಓದ್ದ, ಆಮೇಲೆ ಸೆಪ್ಟೆಂಬರಲ್ಲಿ ರ್ಯಾಂಕ್ ಬಂದ, ಆಮೇಲೆ ಎಮ್ ಇ ವರೆಗೂ ಪ್ರತಿ ವರ್ಷ ರ್ಯಾಂಕ್ ಬಂದೆ, ಬಿ ಇ ಸೇರಿದ, ಎಮ್ ಇ ಓದೆ, ಟಾಟಾ ಇನ್ಸ್ಟಿಟ್ಯೂಟಲ್ಲಿ ರ್ಯಾಂಕ್, ಪಿ ಯು ಸಿ ಒಂದ್ಸರಿ ಫೇಲ್ ಆದವನು. ಫೇಲ್ ಆಗಿದೆ ಏನಂತ ತಿಳ್ಕೊಂಡ ಅವನಿಗ ಚಾಲೆಂಜ್ ಅಂತ ತಿಳ್ಕೊಂಡ, ಬರೀ ರ್ಯಾಂಕ್ ಅಲ್ಲ ಫಸ್ಟ್ ರ್ಯಾಂಕ್ ಎಲ್ಲ ಎವರಿ ಟೈಮ್ ಅದು ಆ ಥರ ಛಲ ಬರುತ್ತೆ. ಅವ್ರೇನು ಅನ್ಕೊಂಡ ಫೇಲ್ ಆಗಿದ್ದು ಭಾರಿ ಒಳ್ಳೆಯದಾಯ್ತು ನನಗೀಗ, ಅದು ಫೇಲ್ ಆದರೆ ಒಳ್ಳೇದಾಗತ್ತಾಗಿದ್ರೆ ಎಲ್ಲ ಫೇಲ್ ಆದರೆ ಒಳ್ಳೇದಾಗೋದಿಲ್ಲ ಯಾರಿಗಾಗತ್ತೆ ಅದನ್ನು ಅರ್ಥ ಮಾಡ್ಕೊಂಡವ್ರಿಗೆ. ಫೇಲ್ ಆಗಿದ್ದು ಯಾತಕ್ಕಾದೆ ಯೋಚನೆ ಮಾಡಿ ಅದ್ರ ಎಷ್ಟು ಮರ್ಯಾದೆ ಹೋಯಿತು, ಎಲ್ಲ ಹ್ಯಾಂಗಲ್ಲಿ ಯೋಚನೆ ಮಾಡಿದ್ರೆ ಉಪಯೋಗ ಆಗುತ್ತೆ, ಉಳಿದವರಿಗೆ ಅದು ಅನಿಷ್ಟ ಕಾರಣ ಆಗತ್ತೆ ಅಷ್ಟೆ. ಅದನ್ನು ತಿಳ್ಕೊಳಕ್ ಬೇಕದು. ದಂಡೋಪಿ ಭಗವತ್ ಚೀರ್ಣೋ ಮಮೈವೇಶೋ ಅನುಗ್ರಹ ಕೃತ ಯತ್ ಯಸ್ಮಾತ್ ಕಲ್ಮಷ ತಮುಷ್ಯ ದೇಹಿನಃ ಕಾಲೀಯಶ ದಂತಶೂಕತ್ವಂ ಪ್ರಾಣಿಗಣ ದಂಶನ ಯೋನಿತ್ವಂ ತಸ್ಮಾದಯಮಸತ್. ಇವನು ಹಾವಾಗಿ ಹುಟ್ಟೋದು ಅಂದ್ರೆ ಏನು, ಪ್ರಾಣಿಗಳನ್ನು ಕೊಂದು ಹಾಕೋದು, ಕಚ್ಚಿ ಸಾಯಿಸೋದು, ಇದು ಯಾವುದೋ ಪಾಪಕರ್ಮದ ಫಲ ಇತ್ತು, ಅದು ಪರಿಹಾರ ಆಗುತ್ತೆ ನಿನ್ನಿಂದ ಈಗ. ಅತ ಏತನ್ ನೀಚ ಜನ್ಮ ಆಪಾದಕಂ ಆಪಾದಕ ಪಾಪಮೋಚಕತ್ವಾತ್. ನಿನ್ನ ಪಾದಸ್ಪರ್ಶವಾಗಿದ್ದರಿಂದ ಆ ನೀಚ ಜನ್ಮಕ್ಕೆ ಕಾರಣವಾಗಿದ್ದ ಎಲ್ಲ ದೋಷ ಹೊರಟೋಯ್ತು ಅವನಿಗೆ, ಶುದ್ಧರಾಗಿಬಿಟ್ಟ. ಕ್ರೋಧೋಪಿತೆ ಅನುಗ್ರಹ ಏವೇ ಇತಿ ತಹಾ ಸಮ್ಮತಃ, ನಾವು ಅನುಗ್ರಹ ಅಂತ ತಿಳ್ಕೊಂಡಿದ್ದೇ ಹೊರತು ಆಗ್ರಹ ಅಂತ ತಿಳ್ಕೊಂಡಿಲ್ಲ. ಮಹಾಕರ್ಮವಚನಾತ್. ಹೌದು ಆಗೋದಿಲ್ಲ. ಯಾಕಾಗೋದಿಲ್ಲ ಅಂದ್ರೆ ಎರಡದು ಜ್ಞಾನ ಇದ್ದು ಮಾಡಿದ್ರೆ ಅವರಿಗೂ ಆಗುತ್ತೆ. ಉದಾಹರಣೆ ಕಪಿಗಳು ವಾನರ ಯೋನಿ ದೋಷ ಇಲ್ಲ, ಆದ್ರೆ ರಾಮ ಸುಗ್ರೀವಾದ್ರೆ ಕಪಿ ಯೋನಿಯಲ್ಲಿ ಇದ್ದಾರೆ. ಅವ್ರು ಮಾಡಿದ ಸಾಧನೆ ಏನಾಯ್ತು? ಅದು ಭಾರಿ ಕೌಂಟ್ ಆಯ್ತು. ಯಾತಕ್ಕೆ? ಆ ಯೋನಿಯಲ್ಲಿ ಇದ್ದಾಗ ಜ್ಞಾನ ಇದ್ರೆ ಕೌಂಟ್ ಆಗ್ಬಿಡುತ್ತೆ. ಸಾಮಾನ್ಯವಾಗಿ ಯಾತಕ್ಕೆ ಎಲ್ಲರಿಗೂ ಕೌಂಟ್ ಆಗೋದ್ರೆ ಏನಿರಲ್ಲ ಅವರಿಗೆ, ಜ್ಞಾನ ಇರೋದಿಲ್ಲ. ಆದ್ದರಿಂದ ಅದು ಬರೀ ಏನದು ಭೋಗ ಶರೀರಗಳೇ ಹೊರತು ಇದಲ್ಲ, ಸಾಧನ ಶರೀರಗಳಲ್ಲ. ಅದು ಯೋಗ್ಯರಿಗೆ ಎಂಥ ಯೋನಿ ಕೊಟ್ಟರೆ ಏನಾಗುತ್ತದೆ? ಇದು ಉದಾಹರಣೆಗೆ ಇವರು ತಗೊಳ್ಳಿ, ಕಪಿಗಳೆಲ್ಲ ಒಂದು ಗುಂಪಾಯಿತು. ಈಗ ಎತ್ತಾಗಿದ್ದಾರೆ, ಎತ್ತಾಗಿರೋದು ತಿರಿಯಕ್ಕೆ ಯೋನಿ. ಎಂಥ ಸಾಧನೆ ಆಚಾರ್ಯಂತ ಹೊತ್ಕೊಂಡ್ರು, ಪಾಠ ಕೇಳಿದರು, ಶ್ರೀ ಜೈತೆ ಎತ್ತರ ಆಗಿಬಿಟ್ರು. ಆ ಯೋನಿಯಲ್ಲೂ ಸಾಧನೆ ಆಯ್ತು. ದೊಡ್ಡ ಬ್ರಾಹ್ಮಣನಾಗಿರ್ತಾನೆ, ಏನು ಮಾಡಲ್ಲ ಪಾಪ, ಇವನೇನಾಗಿ ಸಾಧನೆ ಆಗಲೇ ಇಲ್ಲ ಅವನಿಗೆ. ಸಾಧನೆ ಮಾಡಲಾಗದ ದೇಹದಲ್ಲಿ ಸಾಧನೆ ಮಾಡಿದರು, ಅದು ಅತ್ಯುತ್ತಮ ಸಾಧನೆ ಮಾಡಿದರು. ಸಾಧನೆ ಹೆಚ್ಚು ಮಾಡತಕ್ಕಂಥ ಅವಕಾಶ ಇರೋ ಇದರಲ್ಲಿ ಏನು ಮಾಡಿದೆ ಇವನು? ಸಾಧನೆ ಮಾಡಿದ್ರು ಪಾಪ ಸಾಧನೆ ಮಾಡ್ಕೊಂಡ್ಬಿಟ್ಟು. ಆದಷ್ಟೇ ಜ್ಞಾನ ಇದ್ರೆ ಎಂಬ ಪದ ಇಂಪಾರ್ಟೆಂಟ್. ಆ ವೇದವ್ಯಾಸರು ಕೀಟನ ನೋಡಿದರು, ಕೀಟನ ಉದ್ಧಾರ ಮಾಡಿಬಿಟ್ಟು. ಕೀಟಕ್ಕೆ ಏನಿತ್ತು? ಜ್ಞಾನ ಇತ್ತು. ಜಡಭರದ ಜಿಂಕೆಯಾಗಿತ್ತ, ಮಾಡಿದ ಸಾಧನೆ ಉಪಯೋಗ ಆಯ್ತು, ಅದಕ್ಕೆ ಜ್ಞಾನ ಇತ್ತು ಆತನಿಗೆ. ಅಕಸ್ಮಾತ್ ಜ್ಞಾನ ಇಲ್ಲದೆ ಮಾಡಿದ್ರೆ ಏನಾಗ್ತಿದ್ದಿಲ್ಲ? ಆ ಜಿಂಕೆ ಜನ್ಮ ಸಾಧನ ಆಗ್ತಿರಲಿಲ್ಲ, ಜಿಂಕೆ ಜನ್ಮದ ಸಾಧನೆ ಮಾಡ್ಕೊಂಡು. ಸೊ ಎಲ್ಲಿ ಸಾಮಾನ್ಯವಾಗಿ ತಿರಿಯಗ್ಯೋನಿಗೆ ಕರ್ಮಬಂಧನ ಇಲ್ಲ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ ಜ್ಞಾನ ಇರೋದಿಲ್ಲ ಎಂಬ ಅರ್ಥದಲ್ಲಿ. ಜ್ಞಾನ ಇದ್ರೆ ಮಾತ್ರ ಏನಾಯ್ತು ಅಲ್ಲಿಗೆ? ಸಾಧನೆ ಕೌಂಟ್ ಆಗೇ ಆಗುತ್ತೆ ಅಂತ. ತಸ್ಮಾದ್ ಇದಮಸನ್ ಅತಃ ಮಹಾಕರ್ಮ ವಚನ ಮುಕ್ತ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ದಂಡೋಪಿ ಭಗವಚೀರ್ಣೋ ಮಮೈಷೋ ಅನುಗ್ರಹ ಕೃತ ಇತಿ ಭಕ್ತ್ಯಾ ಚಿಂತಯತಾಂ ಶುಭಕಾರಿ ಭವತ್ಯಲಂ ತತ್ರಾಪಿ ಕುರ್ವತಾಂ ದ್ವೇಷಂ ತಮಃ ಪ್ರಾಪ್ತಿ ತಥಾ ಭವೇತ್. ಆಚಾರ ತಾತ್ಪರ್ಯ ವಾಕ್ಯ ಎಷ್ಟು ಚೆನ್ನಾಗಿದೆ ಮಾತು ಅಂದರೆ, ದಂಡೋಪಿ ಭಗವಚೀರ್ಣ ಮಮೈಷೋ ಅನುಗ್ರಹ ಕೃತ. ನಮಗೆ ಭಾರಿ ದುಃಖ ಆಗುತ್ತೆ, ಏನೇನೋ ಆಗುತ್ತೆ, ಏನು ತಿಳ್ಕೊಬೇಕು ನಾವು ಅದನ್ನು? ಅನುಗ್ರಹ ಅಂತ ತಿಳ್ಕೊಂಡ್ಬಿಟ್ರೆ ಇತಿ ಭಕ್ತ್ಯಾ ಚಿಂತಯತಾಂ, ಇತಿ ಭಕ್ತಿಯಿಂದ ಯಾರು ಚಿಂತನೆ ಮಾಡ್ತಾರಲ್ಲ, ಶುಭಕಾರಿ ಭವತ್ಯಲಂ, ದೇವ್ರು ಏನು ಮಾಡ್ತಾರಂತೆ? ಒಳ್ಳೇದೇ ಮಾಡಿಬಿಡ್ತಾರೆ. ಅದು ಬಿಟ್ಟುಬಿಟ್ಟು ತತ್ರಾಪಿ ಕುರುವತಾಂ ದ್ವೇಷಂ, ದೇವರು ಮತ್ತೆ ಕೈ ಕೊಟ್ಟಾರೆ ನಮಗೆ, ಎಷ್ಟು ಮಾಡಿಸ್ಕೊಂಡು ಮೋಸ ಮಾಡಿಬಿಟ್ಟ ಅಂತ ಅಂತಾರಲ್ಲ, ಅವರಿಗೆ ತಮಃಪ್ರಾಪ್ಯ ತಮಸ್ಸೇ ಬರುತ್ತೆ, ಅವ್ರದ್ದು ಬೇರೆ ಅಲ್ಲ. ಇವ್ರಿಗೆ ದ್ವೇಷ ಹೆಚ್ಚುತ್ತೆ, ಅವ್ರಿಗೆ ಭಕ್ತಿ ಬರುತ್ತೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ಎಷ್ಟು ಇಂಪಾರ್ಟೆಂಟ್ ಅದು. ಅದನ್ನೇ ದಾಸರು ಆದದ್ದೆಲ್ಲ ಒಳಿತೇ ಆಯಿತು ಅಂತೇಳಿ. ಎಂಥ ಶಿಕ್ಷೆ ಕೊಟ್ಟರು ಕೂಡ ಅದೇನು ತಿಳ್ಕೊ, ಅಬ್ಬಾ ಏನು ಅನುಗ್ರಹ ಏನಾಗ್ರಹ ಹೇಳ್ತಾರೆ ಇರಬೇಕು ಹೊರತು ಯಾವುದನ್ನು ಉಪಯೋಗ. ನಾವು ಡಾಕ್ಟ್ರಿಗೆ ಹೇಳ್ತಾರೆ, ಏನು ಮಾಡಿದೆ ಏನಂತಾರೆ ಅದಕ್ಕೆ? ಅನುಗ್ರಹ 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 ಎಷ್ಟೊಂದಂತೆ, ಅವ್ರು ಕೆಟ್ಟದ್ದು ಮಾಡೋದುಂಟು, ದೇವರು ಮಾತ್ರ ಹಾಗೆ ಮಾಡೋದೇ ಇಲ್ಲ. ಆದ್ದರಿಂದ ಪ್ರತಿಯೊಂದು ಒಳ್ಳೇದು. ಕಾಲು ಕತ್ತರಿಸುತ್ತಾನೆ ಡಾಕ್ಟ್ರು, ಅವ್ರಿಗೆ ಹೋಗಿ ಫೀಸ್ ಕೊಟ್ಟು ಥ್ಯಾಂಕ್ಸ್ ಹೇಳಿಬಿಡ್ತಾನೆ, ಹೋಗಿಬಿಟ್ಟು ಫೀಸ್ ಬೇರೆ ಕೊಟ್ಟು ಜಾಸ್ತಿ ಕೊಟ್ಟು ಮತ್ತೆ ಎಲ್ಲ ಬಂದು ಹೇಳ್ತಾನೆ ಭಾರಿ ಒಳ್ಳೆ ಡಾಕ್ಟ್ರದ ಪ್ರಶಂಸೆ ಬೇರೆ ಜೊತೆಗೆ. ಅದಿದ್ದೆ ಸತ್ತು ಸರಿಯಾದ ಟೈಮ್ಗೆ ಹೇಳಿದ್ರು ಅವರು, ಅಕಸ್ಮಾತ್ ತಡ ಆಗಿದ್ದು ಎಷ್ಟು ಅನ್ಯಾಯ ಆಗ್ತಿತ್ತು, ಬರೀ ಬೆರಳು ಹೋಯ್ತು, ಇಲ್ಲ ಕಾಲೇ ಹೋಗ್ತಿತ್ತು, ಪಾದ ಹೋಯ್ತು, ಮೊಳಕಾಲುವರಿಗೆ ಹೋಗ್ತಿತ್ತು, ಮೊಳಕಾಲು ಹೋಯ್ತು, ಬೇಲಿ ಉಳಿತು, ಪ್ರತಿಷ್ಠೆಯಲ್ಲಿ ಏನಾಗ್ತಿದೆ ಅವನಿಗೆ? ಅನುಗ್ರಹನೇ ಕಾಣ್ತಾ ಇರೋ, ನಿಗ್ರಹ ಕಾಣ್ತಾ ಇಲ್ಲ. ಅವಾಗ ಏನನ್ಸುತ್ತೆ ಡಾಕ್ಟ್ರಿಗೆ ಕೂಡ ಏನನ್ಸುತ್ತೆ? ಭಾಳ ಹೆಲ್ಪ್ ಮಾಡಬೇಕಂತ ಪ್ರೀತಿ ಬರುತ್ತೆ ಹೊರತು ದ್ವೇಷ ಬರೋದಿಲ್ಲ. ಅದು ಯಾವಾಗಲೂ ಅಷ್ಟೇ, ತುಂಬ ಕೆಟ್ಟದ್ದು ಮಾಡಿದವರಿಗೆ ಒಳ್ಳೇದಂತ ಚಿಂತನೆ ಮಾಡಿದ ತಕ್ಷಣ ಏನು ಮಾಡ್ತಾರೆ ಅವರು? ಸಾಫನ್ನಾಗ್ಬಿಡ್ತಾರೆ. ಇನ್ನು ಸಾಕ್ಷಾತ್ ದೇವ್ರನ್ನ ಕೇಳಬೇಕಾ? ನಿರ್ದೋಷನಾದ್ದರಿಂದ ದೇವರು ಏನೇ ಮಾಡಿದರೂ ಕೂಡ ಅನುಗ್ರಹ ಅಂತ ತಿಳ್ಕೊಂಡ್ಬಿಟ್ರೆ ಅದು ಮುಕ್ತಿಗೆ ಸಾಧನವಾಗ್ತದೆ, ಇಲ್ಲದೆ ಹೋದರೆ ದ್ವೇಷಕ್ಕೆ ಸಾಧನವಾಗುತ್ತೆ. ಈ ಸಂಪ್ರದಾಯದಲ್ಲಿ ಆಚಾರ್ಯರು ಕೊಟ್ಟ ಪೂರ್ವ ಪುರಾಣದ ವಾಕ್ಯ ಕೊಡ್ತಾರೆ. ತದುಕ್ತಂ ಕೌರ್ಮೆ ಮಹಾಕೌರ್ಮ ವಚನ ಮುಕ್ತಾರ್ಥೇ ಪಾನ, ಮಹಾಕೌರ್ಮೆ ಅಂತ ಆಚಾರ್ಯ ಕೋಟ್ ಮಾಡಿದ್ದಾರೆ, ಅದು ಉಲ್ಲೇಖ ಮಾಡಿ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಬರೀ ಸ್ತ್ರೀಯರಾಗಿ ಮಾತಾಡ್ತಾ ಇಲ್ಲ ನಾಗಪತ್ನಿಯರು, ಏನಾಗಿ ಮಾತಾಡ್ತಿದ್ದಾರೆ ಅವರು, ಜ್ಞಾನಿಗಳಾಗಿ ಮಾತಾಡ್ತಾ ಇಲ್ಲ. ಅದು ಬಹಳ ಮುಖ್ಯ. ಧರ್ಮೋಥವಾ ತಪಸ್ಸು ತಪ್ತಂ ಕಿಮನೇನ ಪೂರ್ವಂ ಇತ್ಯಾದಿ ಹೇಳ್ತಾ, ಧರ್ಮೋಥವಾ ಕಸ್ಯಾನುಭಾವೋಶ್ಯನ ದೇವ ವಿದ್ಮಹೆ ತವಂಘ್ರಿರೇಣು ಸ್ಪರ್ಶಾಧಿಕಾರ ಯದುಚ್ಛಾಂಚಯ ಶ್ರೀ ಲಲಡಾಚರ ತಪೋ ವಿಹಾಯ ಕಾಮಾನ್ ಶುಚಿರಂ ಧೃತವ್ರತ. ಇದು ಎಷ್ಟು ಕೊಂಡಾಡ್ತಾರೆ ಅಂದರೆ, ಕಸ್ಯಾನುಭಾವೋಶ್ಯನ ದೇವ ವಿದ್ಮಹೆ, ನಮಗೆ ಅನಿಸುತ್ತೆ ಇವಣ ಪುಣ್ಯ ಅಷ್ಟೇ ಅಲ್ಲ, ಇನ್ಯಾರು ಪುಣ್ಯ ಸೇರ್ಕೊಂಡಿದೆಯೋ ಅವನಿಗೆ ಗೊತ್ತೇ ಇಲ್ಲ. ಯಾತಕ್ಕೆ ಅಂದರೆ, ನಿನ್ನ ಪಾದ ಧೂಳಿಯ ಸ್ಪರ್ಶ ಆಗ್ತಾ ಇದೆ ಅವನಿಗೆ. ಆ ಪಾದ ಧೂಳಿ ಬೇಕು ಅಂತ ಮಹಾಲಕ್ಷ್ಮಿ ಯಾವಾಗಲೂ ಕಾಯ್ತಿರ್ತಾರೆ. ಅಂಥ ಪಾದಳಿ ಇವನೇ ಸಿಕ್ಕಿರಬೇಕಾದ್ರೆ ಇವನ ಪುಣ್ಯ ಒಂದೇ ಸಾಲದು. ಏನಾಗಿರಬೇಕು? ಎಷ್ಟೋ ಜನ ಪುಣ್ಯ ಸೇರಿಕೊಂಡಿರಬೇಕು ಅಂತ ಹೇಳಿದ್ರು. ಎಷ್ಟೋ ಜನ ಪುಣ್ಯ ಸೇರಿರಬೇಕು. ಭಗೀರಥ ಗಂಗೆಯನ್ನು ತರಬೇಕಾದ್ರೆ ಹಿಂದೂರು ಪುಣ್ಯ ಎಲ್ಲ ಸೇರಿತ್ತಾ ಇಲ್ಲ. ಆಶ್ಚರ್ಯ ಮಾಡಿ ತಪಸ್ಸಿನ ಫಲ ಇಲ್ಲಿ ಗಂಗೆ ಆಯಿತು. ಎಷ್ಟು ದೊಡ್ಡ ದೇವಸ್ಥಾನ ಕಟ್ಟಿಸ್ತಿರ್ತಾರೆ, ನೂರಾರು ವರ್ಷ ಸ್ಕೀಮ್ ಅದು. ಅದಕ್ಕೆ ಅವನ ಮಗ ಅವನ ಮಗ ಕಟ್ಟಿಸ್ತಾ ಕಟ್ಟಿಸ್ತಾ ಹೋಗ್ತಾನೆ. ಅಷ್ಟು ಜನದ ಪುಣ್ಯ ಸೇರ್ಕೊಂಡು ಹ್ಯಾಕ್ ಕಟ್ಟಿಸಿದ್ರೆ ಹಾಗೆ ಎಷ್ಟೋ ಜನ ಪುಣ್ಯ ಸೇರ್ಕೊಂಡಿದೆ. ಇಲ್ಲ ಹೋದ್ರೆ ನಿನ್ನ ಪಾದ ಧೂಳಿಯ ಸಂಪರ್ಕ ನಿನಗೆ ಆಗ್ತಿತ್ತಾ? ಯಾವ ಆಂಗಲ್ ನೋಡ್ತಾರೆ ಅದು ನೋಡೋದು ಬಹಳ ಮುಖ್ಯ ಅಂದ್ರೆ ಅಲ್ಲಿರೋದು ಪಾಯಿಂಟ್. ಏತಾದೃಶ ಧರ್ಮೋಥವಾ ಸರ್ವಜನ್ ಯಸ್ಕಸ್ಮಾನ್ ಕಸ್ಯಾನು ಭಾವೋ ಅಶ್ಯ ನ ದೇವ ವಿದ್ಮಹೇ ತವಾಂಘ್ರಿ ರೇಣು ಸ್ಪರ್ಶಾಧಿಕಾರ. ತವಾ ಅಂಘ್ರಿ ರೇಣು ಸ್ಪರ್ಶ ಅಧಿಕಾರ. ಇನ್ನು ಅಂಘ್ರಿ ರೇಣು ಸ್ಪರ್ಶದ ಅರ್ಹತೆ ಬಂತಲ್ಲ, ಎಷ್ಟು ಪುಣ್ಯ ಮಾಡಿರ್ಬೇಕು. ಯದ್ವಾಂಛಯ ಶ್ರೀ ಲಲನ ಅಚರ ತಪ ಶ್ರೀಹಿ ಲಲನ ಮಹಾಲಕ್ಷ್ಮೀ ದೇವಿ ಯದ್ವಾಂಛಯ ಅಂತ ಪಾದ ತೋಳಿ ಸಿಗಬೇಕು ಅಂತಾನೆ. ತಪೋ ವಿಹಾಯ ಕಾಮಾನ್ ಸುಚಿರಂ ಧೃತವ್ರತ. ಎಲ್ಲ ಯೋಚನೆ ಬಿಟ್ಟು ಸದಾಕಾಲ ನಿನ್ನೇ ಧ್ಯಾನ ಮಾಡ್ತಿದ್ದಾಳೆ. ಪಾದ ತೋಳಿ ಯಾವಾಗಲೂ ಬೀಳಲಿ ಅಂತ ಹೇಳಿಬಿಟ್ಟು. ನನಾಕ ಪೃಷ್ಠಂ ನ ಚ ಪಾರಮೇಷ್ಠ್ಯಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ ನ ಯೋಗ ಸಿದ್ಧೀಹಿ ಅಪುನರ್ಭವಂ ವಾ ವಾಂಚಂತಿ ತತ್ಪಾದ ರಜ ಪ್ರಪನ್ನಾಹ. ಇದೆಲ್ಲ ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರದಲ್ಲೇ ಉಲ್ಲೇಖ ಮಾಡಿದ್ದಾರೆ. ನಾನು ನಿಜವಾದ ಭಕ್ತರು ಎಂಥವ್ರು ಅಂದರೆ ಈ ಪುತ್ರ ಪೌತ್ರ ಆಯುರ ಆರೋಗ್ಯ ವೃದ್ಧಿ ಅದೆಲ್ಲ ಅಲ್ಲ. ನಾನು ನಾಕಪೃಷ್ಠಂ ಸ್ವರ್ಗ ಕೊಡೋಂತ ಕೇಳೋದಿಲ್ಲ, ನ ಚ ಪಾರಮೇಷ್ಠ್ಯಂ ಬ್ರಹ್ಮಪದಿ ಬೇಕು ಅಂತ ಕೇಳೋದಿಲ್ಲ, ನ ಸಾರ್ವಭೌಮಂ ಚಕ್ರವರ್ತಿ ಆಗಬೇಕು ಅಂತ ಕೇಳೋದಿಲ್ಲ, ನ ರಸಾಧಿಪತ್ಯಂ ಪಾತಾಳಕ ಆಧಿಪತ್ಯನೂ ಕೇಳೋದಿಲ್ಲ, ನ ಯೋಗಸಿದ್ಧೀಹಿ ಯೋಗಸಿದ್ಧಿನೂ ಕೇಳೋದಿಲ್ಲ, ಕೊನೆಗೆ ಅಪುನರ್ಭವಮ್ಮ ಮೋಕ್ಷ ಕೂಡ ಕೇಳೋದಿಲ್ಲ. ಯಾತಕ್ಕೆ ಏನು ಬೇಕು ಅವರಿಗೆ? ತತ್ಪಾದ ರಜ ಪ್ರಪನ್ನಾಹ. ನಿನ್ನ ಪಾದ ಧೂಳಿ ಒಂದಿದ್ರೆ ಸಾಕು ಅಂತ ಕೇಳ್ತಾರೆ. ಅಂಥ ಪಾದ ಧೂಳಿ ಸಿಕ್ಕಿದೆ ಅಂದರೆ ಎಷ್ಟು ಯೋಗ ಇದೆ ಅಲ್ಲ. ನಿಜವಾದ ಭಕ್ತರು ಅಂದರೆ ಏಕಾಂತ ಭಕ್ತರು ಅಂತ ಅರ್ಥ. ಏಕಾಂತ ಭಕ್ತರಿಗೆ ಏನು ಬೇಕಾಗೋದಿಲ್ಲ? ಏಕಾಂತ ಭಕ್ತರಿಗೆ ಯಾವುದು ಬೇಕಾಗೋದಿಲ್ಲ, ಅವ್ರಿಗೆ ಬೇಕಾದ ಅನುಗ್ರಹ ಒಂದೇನೆ. ಇಲ್ಲಿ ಪಾದರಜ ಪ್ರಪನ್ನ ಅಂದರೆ ಅನುಗ್ರಹ ಬಯಸೋರು ಅಂತ ಅರ್ಥ. ಅಲ್ಲಿಗೆ ಇಲ್ಲಿ ನಾಳೆ ದಿವಸ ಇನ್ನು ಸ್ತೋತ್ರ ಮುಗಿದಿಲ್ಲ. ಅದು ಸ್ತೋತ್ರ ಮುಗಿಸಿದ ಮೇಲೆ ಅನುಗ್ರಹ ಹೇಗೆ ಮಾಡ್ತಾರೆ ದೇವರು ಏನು ಕಾರಣ ಎಲ್ಲ ವಿಶೇಷ ಎಲ್ಲ ಹೇಳ್ತಾರೆ. ಅದನ್ನು ನಾಳೆ ದಿವಸ ಮುಂದೆ ಕೊಡ್ತಾಳ. ನಿನ್ನೆ ಹೇಳಿದಂತೆ ಸತ್ಯಬೋಧ ಸ್ವಾಮಿಗಳ ಆರಾಧನಾ ಮಹೋತ್ಸವಕ್ಕೆ ಕಾಣಿಕೆ ಸಲ್ಲಿಸಾರಲ್ಲ, ಕಾಣಿಕೆ ಸಲ್ಲಿಸಬಹುದು. ಮತ್ತು ದ್ವಾರಕೀಯ ಪ್ರಸಾದ ಎಲ್ಲ ಇದೆ, ಹೋಗ್ತಾ ತೊಗೊಂಡು ಹೋಗ್ಬೇಕು ಎಲ್ಲರೂ ಕೂಡ ದ್ವಾರಕೀಯ. ಮತ್ತು ನಮ್ಮ ಪಾಠಕ್ಕೆ ಬರೋದೇ ಒಬ್ಬರು, ಈಗ ವಯಸ್ಸಾಗಿದೆ ಬರ್ತಾ ಇಲ್ಲ, ಜಯಣ್ಣ ಅಂತ.